ಕಾಣಬೇಕು ಅಂತಿದ್ರೆ ಆ ರೀತಿ ಬದುಕಬೇಕಲ್ಲ. ಮೊದಲು ಮಿನಿಮಮ್ ಏನು, ಮೊದಲು ಏನು ಬಟ್ಟೆ ಹಾಕೊಂಡಿರ್ತಾರೆ ಅದಕ್ಕೆ ನ್ಯಾಯ ಸಲ್ಲಿಸಬೇಕು. ಈ ದೇಹಕ್ಕೆ ಏನು ನಾವು ನ್ಯಾಯ ಸಲ್ಲಿಸ್ತೇವೆ ಅದು ಮುಂದಿನ ದೇಹಕ್ಕೆ ನಾಂದಿ ಆಗುತ್ತೆ. ಯಾರೋ ಹಣ ಕೊಡ್ತಾರೆ, ಸದುಪಯೋಗ ಮಾಡ್ಕೊಂಡ್ಬಿಡ್ತಾನೆ, ಖುಷಿ ಆಗುತ್ತೆ, ಮತ್ತೆ ಕೊಡ್ತಾನವು, ಮತ್ತೆ ಕೊಡ್ತಾನವು. ಇದು ಅರ್ಥ ಮಾಡ್ಕೋಬೇಕು. ಅದು ದುರುಪಯೋಗ ಮಾಡ್ಕೊಂಡ್ಬಿಟ್ರೆ ಜನ್ಮದಲ್ಲೇ ಮತ್ತೆ ನಿನ್ನ ಕೊಡೋದಿಲ್ಲ ಅಂತ ಹೇಳಿಬಿಡ್ತಾನೆ. ಇವತ್ತು ನಾವು ಕೊಡ್ತಕ್ಕಂಥ ಸಣ್ಣ ಪುಟ್ಟ ಕಾಸುಗಳೇ ಸದ್ವಿನಿಯೋಗ ಆಗಬೇಕು ಅಂತ ಇಷ್ಟಪಡ್ತೇವೆ. ಇನ್ನು ಭಗವಂತ ಕೊಟ್ಟಂಥ ದೇಹ ದುರ್ವಿನಿಯೋಗವಾದರೆ ಮತ್ತೆ ದೇಹ ಕೊಡ್ತಾನೆ ಭಗವಂತ? ಸಾಧ್ಯ ಇಲ್ಲ. ಇಂಥ ದೇಹ ನಾವು ಬರಬೇಕಾದ್ರೆ ಒಳ್ಳೆ ಸಾಧನೆ ಮಾಡಬೇಕು. ಇವತ್ತು ಸುಂದರ ಯೋಚನೆ ಮಾಡಬೇಕು. ಮನುಷ್ಯನಾಗಿ ಹುಟ್ಟಿರ್ತಾನೆ, ಬೆಳಗು ಸೂರ್ಯೋದಯ ಆಗ್ತಾ ಇದೆ, ಹೇಳಬೇಕು ಅವನೀಗ ಎದ್ದು ಸ್ಮೃತ್ವಾ ವಿಷ್ಣು ಸಮುತ್ಥಾಯ ಕೃತ ಶೌಚೋ ಯಥಾವಿಧಿ ಧೌತದಂತ ಸಮಾಚಮ್ಯ ಸ್ನಾನಂ ಕುರಿಯಾದ್ ವಿಧಾನತಃ. ಸೂರ್ಯೋದಯಕ್ಕಿಂತ ಮುಂಚೆ ಎದ್ದು ಸ್ವತಃ ತಾನು ಶುದ್ಧನಾಗಿ ಬಿಟ್ಟು ಸ್ನಾನವನ್ನು ಪೂರೈಸಿ ಸಂಧ್ಯಾ ವಂದನೆ ಸೂರ್ಯಾರ್ಘ್ಯಗಳಿಗೆ ತಯಾರಾಗಬೇಕಂತ. ಇದು ಒಳ್ಳೆ ಬೆಳಗಿನ ಕಾಲ ಇದು. ಒಂದು ಇವತ್ತು ಎಷ್ಟರಂತೆ ಕೆಲಸ ಮಾಡ್ತಾರೆ ಯೋಚನೆ ಮಾಡಿ. ಸೂರ್ಯೋದಯಕ್ಕಿಂತ ಮುಂಚೆ ಸ್ವಲ್ಪ ಎದ್ದು ನೋಡಬೇಕು, ಸೂರ್ಯೋದಯಕ್ಕಿಂತ ಎದ್ದು ನೋಡಬೇಕು. ನಿಜವಾಗ್ಲೂ ಯೋಚನೆ ಮಾಡಿ, ಇಷ್ಟು ಪ್ರಾಣಿಗಳಿದೆಯಲ್ಲ, ಎಲ್ಲ ಪ್ರಾಣಿನೂ ನೋಡಿ, ಸೂರ್ಯೋದಯಕ್ಕಿಂತ ಮುಂಚೆ ಎಲ್ಲ ಪ್ರಾಣಿಗಳು ಎದ್ದಿರುತ್ತೆ, ಮನುಷ್ಯ ಮಾತ್ರ ಮಲಗಿರ್ತಾರೆ. ಇದು ಭಾರಿ ವಿಶೇಷ. ಎಲ್ಲ ಎದ್ದು ಬಿಟ್ಟಿರುತ್ತೆ, ಹಕ್ಕಿಗಳು ಇಕ್ಕಿಗಳು ಎಲ್ಲ ಎದ್ದಿರುತ್ತೆ, ಒಂದು ಮಲಗಿರೋದಿಲ್ಲ ಆ ಸಮಯಕ್ಕೆ. ಮನುಷ್ಯ ಮಾತ್ರ ಬರೀ ಮಲಗಿರೋದು ಚೆನ್ನಾಗಿ ಹುದುಕೊ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಇದು ತಮಾಷೆ ಅಂತ ಕೇಳಿ, ಇನ್ನೊಬ್ರು ಎಬ್ಬಿಸಿದ್ರೆ ಹೇಳೋದಿಲ್ಲ ಅವನು, ಇದು ತಮಾಷೆ. ಯಾವ ಪ್ರಾಣಿಗಳಿಗೂ ಅಲಾರಾಮ್ ಇಲ್ಲ ಪಾಪ, ಯಾವ ಪ್ರಾಣಿಗಳು ಎಬ್ಬಿಸೋರಿಲ್ಲ, ಕರೆಕ್ಟಾಗಿ ಹೇಳುತ್ತೆ. ಏನು ಆಶ್ಚರ್ಯ ಇದು, ನಿಜವಾದ ದೊಡ್ಡ ಮ್ಯಾಜಿಕ್ ಇದು. ಅಂದರೆ ಎಲ್ಲ ಪ್ರಾಣಿಗಳಿಗೂ ಕೂಡ ಸಹಜವಾದ ಎಚ್ಚರಿಕೆ ಇರುತ್ತೆ ಅಂತ ಹೇಳಿದೆ. ಅನೇಕರಿಗೆ ಗೊತ್ತಿಲ್ಲ, ಮನುಷ್ಯನ ಹಾಗೆ ಇರ್ತಾನೆ ಪಾಪ. ಚಿಕ್ಕ ಮಕ್ಕಳು ಬೇಗ ಎದ್ದು ಬಿಡ್ತಾರೆ ಬೆಳಗ್ಗೆ, ಅನೇಕರಿಗೆ ಗೊತ್ತಿರೋದಿಲ್ಲ. ಚಿಕ್ಕ ಮಕ್ಕಳು ಬೇಗ ಎದ್ದು ಬಿಡ್ತಾರೆ, ಪಟ್ಟ ಅಂತ ಹೊಡಿಸಿ ಮತ್ತೆ ಮಲಗಿಸ್ತಾರೆ ಇವರು ಪಾಪ. ಕಡೆಗೆ ಹೇಳೋದಿಲ್ಲ, ಹಾಗಾಗಿ ಬಿಡುತ್ತೆ ಕಡೆಗೆ ಯುದ್ಧ ಎದ್ದ ಮೇಲೆ ಹೇಳೋದು. ಯಾಕೆ ಅಂದರೆ ಚಿಕ್ಕ ಮಕ್ಕಳಾಗಿದ್ದಾಗ ನೇಚರ್ ಕೆಲಸ ಮಾಡುತ್ತೆ, ನೇಚರ್ ಕೆಲಸ ಮಾಡುತ್ತೆ, ಎದ್ದು ಬಿಡ್ತಾನೆ. ಆಮೇಲೆ ಇವರು ತಾವು ಬಲಾತ್ಕಾರ ಮಾಡ್ತಾರೆ, ಮಲಗಿ ಶುರು ಮಾಡಿಬಿಡ್ತಾನೆ. ಇದೇ ಸಮಸ್ಯೆ ಆಗು. ಅಂದರೆ ಮನುಷ್ಯ ಇವತ್ತು ಹೇಳೋದನ್ನು ಪ್ರಾಕ್ಟೀಸ್ ಮಾಡ್ತಾ ಇಲ್ಲ, ಮಲಗೋದನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಇದೇ ಸಮಸ್ಯೆಯಾಗಿತ್ತು. ಇವತ್ತು ಹೇಳೋದನ್ನು ಪ್ರಾಕ್ಟೀಸ್ ಮಾಡೋಕ್ಕೋಸ್ಕರ ಶಾಸ್ತ್ರ ಇರೋದು. ಆ ಕಾಲಕ್ಕೆ ಬೆಳಗ್ಗೆ ಒಂದು ರೌಂಡ್ ಹೋಗ್ಬೇಕು, ಹೋಗ್ತಾರೆ ಪಾಪ, ನಾಯಿ ಹಿಡ್ಕೊಂಡು ಹೋಗ್ತಾರೆ, ಗೊತ್ತಾಗೋದಿಲ್ಲ ಅಷ್ಟೇ. ಸರಿಯಾಗಿ ಯೋಚನೆ ಮಾಡಿ, ಒಂಥರ ಸುಮ್ಮನೆ ನೋಡ್ತಾ ಇರಿ, ಎಷ್ಟು ಪಕ್ಷಿ ಒಂದ ಪಕ್ಷಿಗಳು ಹಾಡ್ತಾ ಇರುತ್ತೆ, ಪಾಪ ದೇವ್ರನಾಮ ಬರೋದಿಲ್ಲ, ಅದು ಉದರಾಗ ಬರೋದಿಲ್ಲ ಅವ್ರಿಗೆ, ಪಾಪ ಚಿಲಿಪಿಲಿ ಹುಡ್ತಾ ಇರುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಶಾಸ್ತ್ರ ಹೇಳುತ್ತೆ, ಅವಕ್ಕೆ ಅನ್ನೋಯಿಂಗ್ಲಿ ದೇವ್ರ ಸ್ತೋತ್ರ ಮಾಡ್ತಾ ಇವೆ ಅಂತ, ಅನ್ನೋಯಿಂಗ್ಲಿ ಭಗವಂತನ ಆರಾಧನೆ ಮಾಡ್ತಾ ಇವೆ ಅಂತ. ನಿಜವಾದ ಮಧ್ವಾಚಾರ್ಯ ಹೇಳಿದ ಮಾತದು ಒಂದು. ಪ್ರತಿಯೊಂದು ಪ್ರಾಣಿನೂ ಬೆಳಗ್ಗೆಯನ್ನು ಕೂಗ್ತಾ ಇರುತ್ತೆ ಅಲ್ಲ, ಯಾವಾಗ ಏನು ಧ್ವನಿ ಮಾಡುತ್ತೆ, ಎಲ್ಲ ಭಗವಂತನ ಗುಣಗಾನ ಮಾಡುತ್ತೆ ಅಂತ ಹೇಳಿಬಿಡ್ತಾರೆ. ಭಗವಂತನ ಗುಣಗಳನ್ನ ಪಕ್ಷಿಗಳು ಹಾಡ್ತಾ ಇರುತ್ತಂತೆ. ಪ್ರಾಣಿಗಳು ಅಷ್ಟು ನವಿಲು ಕುಣಿಯೋದಕ್ಕೆ ಮೂಲತಃ ಕಾರಣ ಭಗವಂತನ ಹಿರಿಮೆಯನ್ನು ಕಂಡು ನೆನೆಸಿಕೊಂಡು ನವಿಲು ನಗುತ್ತೆ ಅಂತ ಹೇಳ್ತಾರೆ, ಅಷ್ಟು ಕುಣಿದಾಡುತ್ತೆ ಅಂತ ಹೇಳ್ತಾರೆ. ಇದು ಪರಮಾಶ್ಚರ್ಯ. ಮನುಷ್ಯ ಮಾತ್ರವೇ ಹಿಂದೆ ಬಿದ್ದಿರೋದು, ಅದನ್ನ ಅರ್ಥ ಮಾಡಿಕೊಂಡ್ರೆ ಆಗ ತಿಳಿಯುತ್ತೆ. ನಮ್ಮ ದೇಹವನ್ನ ಬೆಳಗ್ಗೆ ಸಕಾಲಕ್ಕೆ ಎದ್ದು ಸ್ನಾನಾದಿಗಳನ್ನು ಮಾಡಿ ಭಗವಂತನ ಆರಾಧನೆಗೆ ಅಣಿ ಮಾಡಿಬಿಟ್ರೆ ಮುಂದಿನ ಜನ್ಮ ಒಳ್ಳೆ ಜನ್ಮ ಬರೋದು ಗ್ಯಾರಂಟಿ. ಮಾಡಿದವರು ಏನು ಮಾಡ್ತಾರೆ, ನಮ್ಮ ಶಾಸ್ತ್ರ ಬಿಟ್ಟಿಲ್ಲ, ಹೇಳೇ ಬಿಟ್ಟಿದ್ದಾರೆ, ರಿಸಲ್ಟ್ ಹೇಳಿಬಿಡ್ತಾರೆ. ಅವ್ರು ಇಷ್ಟು ಕೊಟ್ಟ ಫಸ್ಟ್ ಕ್ಲಾಸ್ ಇಷ್ಟು ಬರಬೇಕು, ಸೆಕೆಂಡ್ ಕ್ಲಾಸ್ಗೆ ಇಷ್ಟು, ಪಾಸಿಂಗ್ ಇಷ್ಟು ಅಂತೆಲ್ಲ ಕೊಟ್ಟಿರ್ತಾರಲ್ಲ, ಭಗವಂತ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ ಆಗಲೇ. ಯಾರು ಸೂರ್ಯೋದಯಕ್ಕಿಂತ ಮುಂಚೆ ಎದ್ದಿರೋದಿಲ್ಲ, ಇನ್ನೇನು ಮಾಡಬೇಡ, ಎದ್ದಿರೋದಿಲ್ಲ, ಅವರು ಮುಂದೆ ಖಂಡಿತವಾಗಿಯೂ ಕೂಡ ಗೂಬೆಯಾಗಿ ಹುಟ್ಟುತ್ತಾರೆ ಅಂತ ಶಾಸ್ತ್ರ ಹೇಳುತ್ತೆ. ಗೂಬೆಯಾಗಿ ಹುಟ್ಟುಬಿಡ್ತಾರೆ. ಇವ್ರು ಪಾಪ ವರಿಷ್ಠನಾಗ್ತಾನೆ, ಏನೋ ಕನಸು ಕಾಣ್ತಾ ಕೂತಿರ್ತಾನೆ, ಗೂಬೆಯಾಗಿ ಹುಟ್ಟುಬಿಡ್ತಾರೆ ಅಂತ ಹೇಳ್ತಾರೆ. ಗೂಬೆಯಾಗಿ ಹುಟ್ಟೋದು ಆಮೇಲೆ ಇರಲಿ, ಬದುಕಿದ್ದಾಗಲೇ ಮನೆಯವರ ಪಾಲಿಗೆ ಮುದಿ ಗೂಬೆ ಅನ್ಸ್ಕೊಂಡೇ ಬಿಡ್ತಾರೆ. ಇದು ಇನ್ನೊಂದು ವಿಶೇಷ. ಸತ್ನೇರ್ ಗೂಬೆ ಆಗೋದು ಆಮೇಲೆ ಬದುಕಿದಾರೆ ಮುದಿ ಗೂಬೆ, ಮುದಿ ಗೂಬೆ ಇದೆ ಅಂತಾನೆ ಕರೆದು ಬಿಡೋದು ಪಾಪ ಅವರು. ಎಷ್ಟು ಆಶ್ಚರ್ಯ ಇದೆ. ಈ ಮಾತು ಅರ್ಥ ಮಾಡ್ಕೊಂಡು ಯಾತಕ್ಕೆ ಹೀಗಾಯ್ತು, ಇದು ಇವರ ಕರೆದವ್ರ ತಪ್ಪಲ್ಲ, ಇವ್ರ ಬದುಕೇ ಆಗಿದೆ ಅಂತ ಅರ್ಥ. ಇವ್ರ ಬದುಕು ಆಗಿದೆ, ಏನು ಮಾಡಿದ್ದೀವನು, ಎದ್ದ ಕೂತ್ಕೊಂಡ ಹೊಡೋದು, ಏನು ಪ್ರಯೋಜನ, ಏನು ಸಾಧನೆ ಮಾಡಿದಾಗಾಯ್ತು. ಹಿರಿಯರಾದ ಮನೆಯಲ್ಲಿ ತಾನು ಮಾಡೋಷ್ಟು ದಿವಸ ಮಾಡ್ತಿರ್ತ, ಒಂದು ವಯಸ್ಸು ತಾನು ಮಾಡೋ ವಯಸ್ಸು, ಒಂದು ವಯಸ್ಸು ತಾನು ಮಾಡೋ ವಯಸ್ಸು, ಆಮೇಲೆ ಮಾಡಿಸೋ ವಯಸ್ಸು. ಅದು ಮಕ್ಕಳೇ ಹೇಳಿ ಹೀಗೆ ಮಾಡಿ ಎಲ್ಲ ಇರಬಾರದು, ಎಷ್ಟು ಚಟುವಟಿಕೆಯಿಂದ ಇರಬೇಕು. ಅನಂತರ ಆತ ಹೋದ್ಮೇಲೆ ಮಕ್ಕಳು ನೆನೆಸ್ಬೇಕು, ನಮ್ಮ ತಾತ ಇದ್ದ, ನಮ್ಮ ತಂದೆ ಇದ್ದ, ಎಷ್ಟು ನಮಗೆ ಹೇಳ್ತಾ ಇದ್ದ ಅಂತ ನೆನೆಸ್ಬೇಕು. ಅದು ಎಲ್ಲೋ ಕೆಂಪುಕೋತ ಮಲಗಿದ್ದ ಮೂಚೆ ಮೂಲೆಗಳು ಅಂತ ಆಗಬಾರ್ದು, ಎಲ್ಲೋ ಮಲಗಿದ್ದ ಜಾಗ ಖಾಲಿ ಆಯ್ತು ಬಿಡಿ ಅಂತ ಆಗಬಾರ್ದು. ಅವನು ನಮ್ಮನ್ನು ವಾಚ್ ಮಾಡ್ತಾ ಇರ್ತಾನೆ, ನನಗಾಗಲಿಲ್ಲ ನೀವು ಮಾಡಿ, ಈಗ ಈ ಸ್ಥಿತಿಯಲ್ಲಿ ಇರಬೇಕು. ಅಂದರೆ ಮಾಡಿಸುವ ಕಾಲ ಮಾಡುವ ಕಾಲ, ಮಾಡಿಸುವ ಕಾಲ ಮಾಡುವ ಕಾಲ. ಇವತ್ತು ಎಲ್ಲ ಕಾಲವೂ ಬರೀ ತಿನ್ನುವ ಕಾಲ ಅಂತಾದರೆ ಗತಿಯರಾಗಬೇಕಾಗ ಎಂದೂ ಸಾಧ್ಯ ಇಲ್ಲ. ಈ ದೃಷ್ಟಿಯಲ್ಲಿ ನಮ್ಮ ಜೀವನ ಸಾರ್ಥಕವಾಗಬೇಕಾದರೆ ಮುಂದಿನ ಜನ್ಮ ಶ್ರೇಷ್ಠವಾದ ಜನ್ಮ ಬರಬೇಕು. ಆ ಜನ್ಮ ಬರಬೇಕಾದ್ರೆ ಈ ಜನ್ಮ ಸಾರ್ಥಕವಾಗಬೇಕು. ಈ ಜನ್ಮ ಸಾರ್ಥಕವಾಗದೆ ಹೋದರೆ ಮುಂದಿನ ಜನ್ಮ ಒಳ್ಳೆಯದು ಬರೋದೇ ಇಲ್ಲ. ಅಂಥವನ ಸತ್ರ ಅಳಬೇಕಾಗತ್ತೆ, ಏನು ಮಾಡಾಗಿಲ್ಲವೇ ಇಲ್ಲ. ಅಂಥವನ ಸಾವು ದುಃಖಕ್ಕೆ ಕಾರಣ, ಒಳ್ಳೆಯವರ ಸಾವು ಸುಖಕ್ಕೆ ಕಾರಣ, ದುಃಖಕ್ಕೆ ಕಾರಣವಾಗೋದಿಲ್ಲ ಅಂತ ಹೇಳಿಬಿಡ್ತಾರೆ. ಒಳ್ಳೆಯವರ ಸಾವು ದುಃಖಕ್ಕೆ ಕಾರಣವಾಗೋದಿಲ್ಲ, ಕೆಟ್ಟವರ ಸಾವು ದುಃಖಕ್ಕೆ ಕಾರಣವಾಗುತ್ತೆ ಅಂತ ಹೇಳ್ತಾರೆ. ಒಂದು ಸಮಸ್ಯೆ ಬಂದು ನಮಗೆ ಖುಷಿ ಆಗುತ್ತೆ, ನಾವು ಪರವಾಗಿಲ್ಲ ಬಿಡಿ, ಹಾಗಿದ್ರೆ ನಾವೆಲ್ಲ ನಾವು ನೋಡಿ ನಮ್ಮ ಕಡೆ ಕಾಡೋರೆಲ್ಲ ಸಾಮಾನ್ಯರಾದ್ರಿಂದ ಅವ್ರು ಸತ್ರ ಅಳಬಹುದಲ್ಲ, ಹಾಗಿದ್ರೆ ನಾವೀಗ ಸಮಸ್ಯೆ ಅಂತೂ ಅಳಬಹುದು, ಲೈಸನ್ಸ್ ಸಿಕ್ಕಾಗಾಯ್ತು, ಇನ್ಮೇಲೆ ಅಳ್ಳೆ ಕಡ್ಡಿ ಇಲ್ಲ, ಏನೋ ಪ್ರಾಣಿ ಇದ್ದ, ಯಾವ ಲೋಕಕ್ಕೆ ಹೋದ್ನೋ ಏನೋ ಪಾಪ, ಏನು ಪ್ರಾಣಿಯಾಗಿ ಹುಟ್ಟಿದ್ರೋ ಏನೋ ಅಂತ ಅಳಬಹುದಲ್ಲ ಅಂತ ಪ್ರಶ್ನೆ ಬಂತು ಅಂತ ಅಳ್ಳೆ ಕಾರಣ ಸಿಕ್ಕಾಗಾಯ್ತು ನಮಗೆ. ಅದಕ್ಕೆ ಶಾಸ್ತ್ರ ಹೇಳುತ್ತೆ ಅಳಬೇಡಿ ಅಂತ ಹೇಳುತ್ತೆ, ಅಳಬೇಡಿ. ಯಾಕೆ ಅಂತ ಪಾಪಿಷ್ಟನಿಗೆ ಯಾತಕ್ಕೆ ಕಳ್ತೀರಿ ಅಂತ ಹೇಳ್ತಾರೆ, ಇದು ಸಮಸ್ಯೆ. ಇದು ಅಂತ ಪಾಪಿಷ್ಟನಿಗೆ ಯಾಕೆ ಅಳಬೇಕೀಗ, ಚೆನ್ನಾಗಿ ಓದಿದ ವಿದ್ಯಾರ್ಥಿ ಫೇಲ್ ಆದ್ರೆ ಅಳಬೇಕು, ಎಂದು ಸ್ಕೂಲ್ಗೆ ಬಂದಿಲ್ಲ, ಕ್ಲಾಸೇ ಅಟೆಂಡ್ ಮಾಡಿಲ್ಲ, ಫೇಲ್ ಆಗಿ ಅವಂಗೆ ಕಳ್ಬೇಕು, ಈ ಮಧ್ಯೆ ಹಾಳಾಗಿ ಹೋಗಲಿ ಅನ್ಬೇಕಾದ್ರೆ ಅಳಕ್ಕೆ ಹೋಗ್ಬಾರ್ದು. ನಾವು ಉತ್ತರ ಸಿಕ್ಕಾಗಾಯ್ತೀಗ. ಜ್ಞಾನಿಗಳು ಒಳ್ಳೆಯವರು ಸತ್ರ ಅಳಬಾರದು, ಅದು ಒಳ್ಳೆ ಗತಿ ಆಗೇ ಆಗುತ್ತೆ, ಆದ್ದರಿಂದ ಅಳಬೇಕಾಗಿಲ್ಲ. ಕೆಟ್ಟವರು ಸತ್ತ ಅಳಬಾರದು, ಕೆಟ್ಟ ಗತಿ ದೇವರಾಣಿ ಆಗುತ್ತೆ, ಆದ್ದರಿಂದ ಆಗಲು ಅಳಬಾರ್ದು. ಅಂದ್ರೆ ಇಲ್ಲಿ ಹತ್ತು ಮಾಡಿದ್ರೆ ಏನು ಪ್ರಯೋಜನ ಇಲ್ಲ ಅಂತ ಯಾರ ಸತ್ರ ಅಳಬೇಕಾಗಿಲ್ಲ ಅಂತ ಗ್ಯಾರಂಟಿ ಆಯ್ತಾಗ. ಯಾರ ಸತ್ರ ಅಳಬೇಕಾಗಿಲ್ಲ, ಒಳ್ಳೆಯವರ ಸಾವಿಗೂ ಅಳಬೇಕಾಗಿಲ್ಲ, ಕೆಟ್ಟವರ ಸಾವಿಗೂ ಅಳಬೇಕಾಗಿಲ್ಲ, ಇನ್ನು ಜನರಲ್ ಸಾವಿಗೆ ಅಳಬೇಕಾಗಿಲ್ಲ, ಸಾವಿಗೆ ಹತ್ರೆ ಅವನು ಪಂಡಿತನೇ ಅಲ್ಲ ಅಂತ ಭಗವಂತ ಹೇಳಿದ. ವಾಸಾಂಸಿ ಜೀರ್ಣಾನಿ ಯಥಾವಿಹಾಯ ನವಾನಿ ಗೃಹಾತಿ, ಅದೇ ಪದ ಉಪಯೋಗಿಸ್ತಾರೆ ನವಾನಿ ಅಂತ ಪದ ಉಪಯೋಗಿಸ್ತಾರೆ. ಹೊಸದಾದ ಬಟ್ಟೆಗಳನ್ನು ಹೇಗೆ ಸ್ವೀಕಾರ ಮಾಡ್ತಾನೋ ಹಾಗೆ. ನವಾನಿ ಗೃಹಾತಿ ನರಹ ಅಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನಿ ಅನ್ಯಾನಿ ಸಂಯಾತಿ ನವಾನಿ ದೇಹಿ. ಹಾಗೆ ಜೀರ್ಣ ವಸ್ತ್ರಗಳನ್ನು ಬಿಟ್ಟು ಹೊಸ ವಸ್ತ್ರ ಧರಿಸಿಬಿಡ್ತಾನೆ. ಇದಕ್ಕೆ ಆಚಾರ್ಯರು ಮತ್ತೊಂದು ಹೊಸದಾದ ಅರ್ಥವನ್ನು ಬರೀತಾರೆ, ಬಹಳ ಅಪೂರ್ವವಾದ ಅರ್ಥವನ್ನು ಬರೀತಾರೆ. ನಾವು ಗೀತೆ ಕೆಲವು ಪುಸ್ತಕ ಓದಿಬಿಟ್ಟು ಇಷ್ಟೇ ಅರ್ಥ ಅಂತ ತಿಳ್ಕೊಂಡವರಿಗೆ ಒಂದು ಸಂಶಯ ಬರುತ್ತೆ. ಇಷ್ಟೇ ಅರ್ಥ ಗೀತೆಗಿದ್ರೆ ಅದು ಹೇಗೆ ಲೋಕಮಾನ್ಯವಾದ ಗ್ರಂಥ ಆಗ್ತಿತ್ತು? ಅದು ಹೊಸ ಧ್ವನಿ ಇದ್ದೇ ಇರುತ್ತದೆ, ಗೀತೆಗೆ ಹೊಸ ಧ್ವನಿ ಇರುತ್ತೆ. ಕಬ್ಬಿಣದಷ್ಟೇ ಕೆಲಸ ಬಂಗಾರದನ್ನು ಮಾಡೋದಾದರೆ ಬಂಗಾರ ಕೊಡ್ತಾನೆ ಮನುಷ್ಯ, ಎಲ್ಲ ಕಬ್ಬಿಣ ತಗೊಂಡ್ಬಿಡ್ತಾ ಇತ್ತು. ಆದರೆ ಬೇರೆ ಲೋಹಗಳಿಲ್ಲದೆ ಇರತಕ್ಕಂಥ ಒಂದು ಹಿರಿಮೆ ಬಂಗಾರಕ್ಕಿದ್ದಾಗಲೇ ಬಂಗಾರಕ್ಕೆ ಸಾಲಲಿಲ್ಲೋದು ಮನುಷ್ಯ. ಇವತ್ತು ಬೇರೆ ಯಾವುದೇ ಗ್ರಂಥಗಳಿಲ್ಲದೆ ಇರತಕ್ಕಂಥ ಹಿರಿಮೆ ನಮ್ಮ ಶಾಸ್ತ್ರ ಗ್ರಂಥಗಳಿಗಿದೆ, ಭಗವದ್ಗೀತಾದಿ ಗ್ರಂಥಗಳಿಗಿದೆ, ಅದಕ್ಕೆ ಅದನ್ನು ಜನ ಓದು. ಆಚಾರ್ಯ ಹೇಳ್ತಾರೆ ಎಷ್ಟು ಒಳ್ಳೆ ಅರ್ಥ ಇದೆ ನೋಡಿ ಅಂತ ಹೇಳ್ತಾರೆ. ನಮ್ಮ ದೇಹದಲ್ಲಿ ನಾವು ಬಟ್ಟೆ ಹಾಕ್ಕೊಂಡಿದ್ದೇವೆ ಅಂತ ತಿಳ್ಕೊಂಬೋಣ, ಬಟ್ಟೆ ಹಾಕ್ಕೊಂಡಿದ್ದೇವೆ ನಾವು, ಬಟ್ಟೆ ಹಳದಾಗುತ್ತೆ ಹೊಸ ಬಟ್ಟೆ ತಗೋತೇವೆ. ಆಚಾರ ಹೇಳ್ತಾರೆ ನಾವು ಒಳ್ಳೆ ಬಟ್ಟೆ ತಗೊಂಡಿರ್ತೇವೆ, ಆರಿಸಿ ತಗೊಂಡಿರ್ತೇವೆ, ಹಾಕೋತಾ ಹಾಕೋತಾ ಹೋಗ್ತೇವೆ, ಹಳೇದಾಗ್ತಾ ಹೋಗುತ್ತೆ, ಹಳೇದಾಗ್ತಾ ಹೋಗುತ್ತೆ, ನಮ್ಗೆ ಬೇಕಾದ ಬಟ್ಟೆನೇ ಹಳೇದಾಗಲಿಕ್ಕೆ ಶುರುವಾಗುತ್ತೆ. ಆಚಾರ ಹೇಳ್ತಾರೆ ನೋಡಿದಿರಾ, ನಾವು ತಗೊಂಡ ಬಟ್ಟೆ ನಮಗೆ ಬೇಕಾಗಿದೆ, ಅದು ಹಳೇದಾಗ್ತಾ ಇದೆ, ಹಳೇದಾಗದನ್ನು ತಡೆಯಕ್ಕೆ ನಮ್ಮ ಕೈಲಿ ಆಗ್ತಾ ಇಲ್ಲ, ಹಳೇದಾಗದನ್ನು ತಡೆಯಕ್ಕೆ ನಮ್ಮ ಕೈಲಿ ಆಗ್ತಾ ಇಲ್ಲ, ಅಸ್ವಾತಂತ್ರ್ಯ ನಮಗೆ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ನಾವು ಧರಿಸಿದ ಬಟ್ಟೆ ಹಳೇದಾಗ್ತಾ ಹೋದಂತೆ ನಮಗೆ ಅದನ್ನು ನಿಲ್ಲಿಸೋ ಸಾಮರ್ಥ್ಯ ನಮಗಿಲ್ಲ. ನಾವು ಕೊಂಡ ಬಟ್ಟೆನ, ನಾವು ತಯಾರು ಮಾಡಿದ ಬಟ್ಟೆನ ಹಳೆಯದಾಗದಂತೆ ನೋಡೋ ಶಕ್ತಿ ನಮಗಿಲ್ಲ, ಇನ್ನು ನಮ್ಮ ದೇಹವನ್ನು ಉಳಿಸಿಕೊಳ್ಳೋ ಶಕ್ತಿ ನಮಗೆ ಎಲ್ಲಿಂದ ಬರಬೇಕು ಅಂತ ಹೇಳ್ತಾರೆ. ನಮ್ಮ ದೇಹವನ್ನು ರಕ್ಷಣೆ ಮಾಡಿಕೊಳ್ಳೋ ಶಕ್ತಿ ನಮ್ಮ ಕೈಲಿಲ್ಲ, ಆ ಭಗವಂತನೇ ಕಾಪಾಡಬೇಕೇ ಹೊರತು ನಮ್ಮ ಕೈಲಾಗೋದಿಲ್ಲ ಅಂತ ಹೇಳ್ತಾರೆ. ಎಷ್ಟು ನಮ್ಮ ಮನಸ್ಸಿಗೆ ಮುಟ್ಟತಕ್ಕಂಥ ಅರ್ಥ ಇದು. ನಮ್ಮ ಬಟ್ಟೆ ಧರಿಸಿದ ಬಟ್ಟೆ, ಎಲ್ಲರೂ ತಮ್ಮ ಬಟ್ಟೆ ಒಂದ್ಸರಿ ಸರಿಯಾಗಿ ಆರಿಸಿಕೊಂಡು ಅದು ಸರಿಯಾಗಿ ಇಟ್ಟುಕೊಳ್ಳೋ ಸಾಮರ್ಥ್ಯ ಅವ್ರಿಗೆ ಇದ್ದಿದ್ದರೆ ಯಾವ ಬಟ್ಟೆಗೆ ಮತ್ತೆ ಇರಬೇಕಾಗಿದೆ, ಒಂದ್ಸರಿ ಒಂದ್ಸರ ತೊಗೊಂಡ್ಬಿಡ್ಬೋದಾಗಿತ್ತು. ಹಾಕೊಂಡೆ ಯಾವಾಗಲೂ ಫ್ರೆಶ್ ಆಗೇ ಇರಬೇಕು, ಸಾಧ್ಯನೇ ಇಲ್ಲ, ಅದು ಹೋಗ್ತಾನೆ ಇರುತ್ತೆ, ಹಳೇದಾಗ್ತಾನೆ ಇರುತ್ತೆ. ನಾವು ತೊಟ್ಟ ಬಟ್ಟೆ ಹಳೇದಾಗೋದು ಹೇಗೆ ಅನಿವಾರ್ಯವು, ನಮ್ಮ ಕೈಯಲ್ಲಿ ಇಲ್ಲವೋ ತಡಿಲಿಕ್ಕೆ, ನಮ್ಮ ದೇಹವನ್ನು ತಡೆಯ ಶಕ್ತಿ ನಮಗೆ ಎಲ್ಲಿಂದ ಬರಬೇಕೀಗ, ಆ ಶಕ್ತಿ ನಮಗಿಲ್ಲ. ಅದಕ್ಕೇನು ಮಾಡಬೇಕು, ಬಟ್ಟೆ ಅಂಗಡಿಯ ಕಲ್ಪನೆ ಹೇಗಿಟ್ಕೊಂಡಿರ್ತೇವೋ, ಬಟ್ಟೆ ಕೊಡುವ ಭಗವಂತನ ಚಿಂತನೆಯನ್ನು ಮಾಡಿ ಆ ಕೊರತೆಯನ್ನು ತುಂಬಿಸ್ಕೋಬೇಕೇ ಹೊರತು ನಮ್ಮ ಕೈಯಿಂದ ಆಗೋದಲ್ಲ, ಅದು ನಮ್ಮ ಕೈಯಿಂದ ಆಗೋದಿಲ್ಲ, ಇನ್ನೊಬ್ಬರ ಕೈಯಿಂದ ಆಗುತ್ತೆ. ಅಂಥವನ ಕಾಲು ಹಿಡಿದ್ರೆ ಆಯ್ತು ಅಷ್ಟೇ, ಯಾರ ಕೈಯಿಂದ ಆಗುತ್ತೋ ಅವನ ಕಾಲು ಹಿಡಿದ್ರೆ ಆಯ್ತು, ಅದೇ ಸಮಸ್ಯೆ. ಇವತ್ತು ಕಾಲು ಹಿಡಿಯೋದು ಕಾನ್ಸೆಪ್ಟೇ ಅದು, ಯಾವನ ಕೈಲಾಗುತ್ತೋ ಅವನ ಕಾಲು ಹಿಡಿತಾನೆ, ಅವನ ಕೈಲಾದ್ರೆ ಕಾಲೇ ಕಾಲಿಗೆ ನಾವು ಹಿಡಬೇಕು. ಈ ಮಧ್ಯೆ ಕೈಲಾಗೋವನ ಕಾಲು ಹಿಡಿಬೇಕೇ ಹೊರತು ಇಲ್ಲದವನ ಕಾಲು ಹಿಡಿಯಲಿಕ್ಕೆ ಹೋಗಬಾರದು. ದೇವತೆಗಳೆಲ್ಲ ಅಂಥ ಮಹಾನುಭಾವರು, ಭಗವಂತನಾದ ವಿಷ್ಣು ಇಡೀ ದೇವತಾ ಮಂಡಲ ಅಖಂಡ ಮಂಡನಂ, ದೇವತೆಗಳ ಮಂದಳ, ದೇವತೆಗಳ ಗುಂಪು ಒಂದು ವಜ್ರದ ಹಾರವಾದರೆ, ದೇವತೆಗಳ ಗುಂಪು ಒಂದು ವಜ್ರದ ಹಾರವಾದರೆ ಭಗವಂತನಾದ ಮಹಾವಿಷ್ಣು ಅದರ ಕೇಂದ್ರ ಡಾಲರ್ ಅಂತೇವಲ್ಲ ಆ ರೀತಿ ಹೊಡಿತಾ ಇದ್ದಾನೆ ಅಂತ ಹೇಳಿದ್ದಾರೆ. ಉಳಿದುವೆಲ್ಲ ಸೆಕೆಂಡರಿ ಆಗುತ್ತೆ, ಪ್ರಧಾನವಾದ ಮಣಿಯಾಗಿ ಭಗವಂತ ನಮಗೆ ಶೋಭಾಯಮಾನನ ಕಾಣ್ತಾ ಇದ್ದಾನೆ ಅಂತ ಭಗವಂತನ ಆರಾಧನೆ ಮಾಡಿದವರಿಗೆ ಈ ಯೋಚನೆ ಇಲ್ಲ. ಒಳ್ಳೆ ತಂದೆ ತಾಯಿ ಇದ್ದವರಿಗೆ ಒಳ್ಳೆ ಬಟ್ಟೆ ಬಂದೇ ಬರುತ್ತಂತೆ ಗ್ಯಾರಂಟಿ ಇದೆಯೋ, ಅವನಿಗೆ ಸಂಪಾದನೆ ಇಲ್ಲ, ಅವರ ಅಪ್ಪ ಅಮ್ಮ ಕೊಟ್ಟೆ ಕೊಡ್ತಾರಂತೆ ಗ್ಯಾರಂಟಿ. ಅದೇ ರೀತಿಯಲ್ಲಿ ಭಗವಂತ ನಂಬಿದವರಿಗೆ ಒಳ್ಳೆ ದೇಹ ಬರೋದ್ರ ಬಗ್ಗೆ ಯೋಚನೆ ಇಲ್ಲ, ಆದ್ದರಿಂದ ನಿಶ್ಚಿಂತೆಯಾಗಿರಬಹುದು ಅನ್ನೋದು ಈ ಉಪದೇಶದ ಸಾರ ಇದೆ. ಆಗೊಂದು ಪ್ರಶ್ನೆ ಬಂತು, ಆಯಿತು ಈ ದೇಹ ಸ್ವರೂಪತಃ ನಿತ್ಯ ಅಂತೀರಿ, ಜೀವ ದೇಹ ಹಾಳಾಗುತ್ತೆ ಅಂತೀರಿ, ಆ ಜೀವನ ಯಾವುದೇ ರೀತಿಯಲ್ಲಿ ಸಾಯಿಸಕ್ಕೆ ಬರುತ್ತೋ ಅಂತ ಕೇಳಿದರೆ ಹಿಂದೆ ನೋಡಿದ್ವಿ, ಇಲ್ಲಿ ಬರುತ್ತೆ ಶ್ಲೋಕ. ನೈನಂ ಚಿಂತಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನ ಚೈನಂ ಕ್ಲೇದಯಂತ್ಯಾಪಃ ನ ಶೋಷಯತಿ ಮಾರುತಃ. ಜೀವನನ್ನು ನಾಶ ಮಾಡತಕ್ಕಂಥ ಶಕ್ತಿ ಯಾವ ಶಸ್ತ್ರಕ್ಕೂ ಇಲ್ಲ. ನೈನಂ ಚಿಂದಂತಿ ಶಸ್ತ್ರಾಣಿ, ಅಲ್ಲಿ ಸ್ವಾರಸ್ಯ ನೋಡಬೇಕು. ನೈನಂ ಚಿಂದತಿ ಶಸ್ತ್ರಂ ಅಂತ ಪರವಾದ ಏಕವಚನ ಉಪಯೋಗಿಸಿಲ್ಲ. ಶಸ್ತ್ರಂ ನಾ ಚಿಂದತಿ ಅಂತ ಹೇಳಲಿಲ್ಲ, ಶಸ್ತ್ರಾಣಿ ನೈನಂ ಚಿಂದಂತಿ ಅಂತ ಭಗವಂತ ಹೇಳಿದ. ಅಂದರೆ ಅದಕ್ಕೆ ಎರಡರ್ಥ. ಶಸ್ತ್ರ ಜೀವನನ್ನು ಕೊಲ್ಲಲಾರದು ಅಂದು ಬಿಟ್ರೆ ಯಾವುದೊಂದು ಶಸ್ತ್ರ ಕೊಲ್ಲೋದಿಲ್ಲ, ಬೇರೆ ಟೈಪ್ ಶಸ್ತ್ರ ಆಗಬಹುದಲ್ಲ ಅಂತ ಅನಿಸುತ್ತ. ಯಾವುದೋ ಶಸ್ತ್ರಕ್ಕಾಗೋದಿಲ್ಲ, ಬೇರೆ ಶಸ್ತ್ರಕ್ಕಾಗಬಹುದಲ್ಲ ಅಂತ ಪ್ರಶ್ನೆ ಬರೋದು. ಭಗವಂತ ಏನು ಹೇಳಿಬಿಟ್ಟಾಗ, ಶಸ್ತ್ರಾಡಿ ಆಲ್ ಟೈಪ್ಸ್ ಆಫ್ ವೆಪನ್ಸ್ ಅಂತ ಅರ್ಥ. ಯಾವುದೇ ವಿಧವಾದ ಆಯುಧವೂ ಕೂಡ ಭಗವಂತನನ್ನ ಈ ಜೀವನನ್ನ ಕೊಲ್ಲುವ ಶಕ್ತಿಯನ್ನು ಹೊಂದಿಲ್ಲ, ಇದು ಅದರ ಅರ್ಥ. ಇನ್ನೊಂದು ಸ್ವಾರಸ್ಯ ಶಸ್ತ್ರಾಣಿ ಅಂತ ಹೇಳೋದಕ್ಕೆ ಇನ್ನೊಂದು ಕಾರಣ ಏನು ಅಂದರೆ, ಒಂದೊಂದು ಶಸ್ತ್ರ ಜೀವನ ಕೊಲ್ಲೋದಿಲ್ಲ ಅಲ್ಲ, ಯಾವ ಶಸ್ತ್ರಗಳು ಜೀವನ ಕೊಲ್ಲೋದಿಲ್ಲ ಅಲ್ಲ, ಎಲ್ಲ ಶಸ್ತ್ರಗಳು ಒಟ್ಟಾದರೂ ಜೀವನ ಕೊಲ್ಲಕ್ಕೆ ಸಾಧ್ಯ ಇಲ್ಲ. ಎಲ್ಲ ಶಸ್ತ್ರಗಳು ಕೂಡ ಒಟ್ಟಿಗೆ ಬಂದರೂ ಕೂಡ ಜೀವನ ಕೊಲ್ಲಕ್ಕೆ ಸಾಧ್ಯ ಇಲ್ಲ, ಇದು ಜೀವನ ಹಿರಿಮೆ. ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ, ಯಾವ ಬೆಂಕಿಯೂ ಜೀವನನ್ನು ಸುಡಲಿಕ್ಕೆ ಸಾಧ್ಯ ಇಲ್ಲ. ಯಾವ ಶಸ್ತ್ರವು ಕತ್ತರಿಸೋದಿಲ್ಲ, ಯಾವ ಬೆಂಕಿಯೂ ಸುಡೋದಿಲ್ಲ, ಯಾವ ನೀರು ನೆನೆಸೋದಿಲ್ಲ, ಯಾವ ಗಾಳಿಯೂ ಜೀವನನ್ನು ಒಣಸೋದಿಲ್ಲ, ಇದು ಜೀವನ ಅನಾದಿತ್ಯವದ್ರ ಅತ್ಯಂತ ಖಚಿತ ಮಾಡತಕ್ಕಂಥ ಭಾಗ ಇದು. ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನ ಚೈನಂ ಕ್ಲೇದಯಂತ್ಯಾಪಃ ನ ಶೋಷಯತಿ ಮಾರುತಃ. ಇಲ್ಲಿ ನಾಲ್ಕನ್ನು ಹೇಳಿದ್ದಾರೆ. ಈ ನಾಲ್ಕರಿಂದ ತಿಳ್ಕೊಳ್ಬೇಕಾದಿಷ್ಟೇ, ಜೀವನನ್ನ ಯಾವ ರೀತಿಯಲ್ಲೂ ನಾಶ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಜೀವನನ್ನ ಯಾವ ರೀತಿಯಲ್ಲೂ ನಾಶ ಮಾಡಲಿಕ್ಕೆ ಸಾಧ್ಯ ಇಲ್ಲ ಒಂದು ವಿಶೇಷ. ಈ ಪಾವಕ ಯಾವುದಕ್ಕೆ ಬೇರೆ ಹೇಳಿದಾಗ ಮನ್ನೆ ಹೇಳಿದ್ದಾರೆ, ಈಗಾಗಲೇ ಹಿಂದೆ ಹೇಳಿದಾಗ. ಉದಾಹರಣೆಗೆ ಬ್ಯಾಕ್ಟೀರಿಯಾ ಇದೆ, ಅದನ್ನು ಯಾವ ಶಸ್ತ್ರದಿಂದ ಕೊಲ್ಲಕ್ಕೆ ಬರೋದಿಲ್ಲ, ಶಸ್ತ್ರಕ್ಕಿಂತ ಸೂಕ್ಷ್ಮ ಅದು. ವೈರಸ್ ಇದೆ, ಯಾವ ಶಸ್ತ್ರವು ವೈರಸ್ ಅನ್ನು ನಾಶ ಮಾಡಲಿಕ್ಕೆ ಬರೋದಿಲ್ಲ, ಯಾವ ಶಸ್ತ್ರಕ್ಕಿಂತ ಸೂಕ್ಷ್ಮವಾಗಿದೆ ಅದು ನಾಶ ಮಾಡಲಿಕ್ಕೆ ಬರೋದಿಲ್ಲ ಅದನ್ನು. ಮತ್ತು ಗಾಳಿನ ಹೊಡಿಲಕ್ಕೆ ಹೋಗಿ, ಎದೆಗಿದ್ದನ್ನು ಬಿಡುತ್ತೆ ತನಗೆ ಬಿಡುತ್ತೆ ಹೊರತು ಸೂಕ್ಷ್ಮ ಏನಾಗೋದೇ ಇಲ್ಲ, ಸೂಕ್ಷ್ಮ ಅದು. ಆದರೆ ಆ ವೈರಸ್ಗಳನ್ನು ಅದನ್ನು ಬೇರೆ ರೀತಿಯಲ್ಲಿ ಕೊಲ್ಲಕ್ಕೆ ಬರುತ್ತೆ, ಶಸ್ತ್ರದಿಂದ ಕೊಲ್ಲಕ್ಕೆ ಬರೋದು ಬೇರೆ ರೀತಿ ಕೊಲ್ಲಕ್ಕೆ ಬರುತ್ತೆ. ಎಷ್ಟೋ ಸೂಕ್ಷ್ಮಾಣುಗಳನ್ನು ಬಾಯ್ಲಿಂಗ್ ವಾಟರ್ನಲ್ಲಿ ಹಾಕಿದ್ರೆ ಸತ್ತು ಹೋಗ್ಬಿಡುತ್ತೆ, ಕೊನೆಗೆ ಚೆನ್ನಾಗಿ ಸ್ಟೆರಲೈಸ್ ಮಾಡಿದಾಗ ಎಲ್ಲ ನಾಶ ಆಗೋಗ್ಬಿಡುತ್ತೆ. ಅದಕ್ಕೆ ಪಾವಕಃ ಅಂತ ಪದ ಹಾಕಿದೆ. ಇವತ್ತು ಈ ಸಿರಿಂಜನ್ನಾಗಲಿ ಆಪರೇಷನ್ ಮಾಡೋ ಆಪರೇಷನ್ಸ್ಗಳನ್ನಾಗಲಿ ಈ ಹುಣಸೆ ಹಣ್ಣು ಹಾಕಿ ತೊಳೆದ್ರೆ ಶುದ್ಧ ಆಗೋದಿಲ್ಲ. ಅವು ಹುಣಸೆ ಹಣ್ಣು ಹಾಕಿ ತೊಳೆದ್ರೆ ಯಾವ ನೀವು ಈ ಸಬೀನ ಹಾಕಿ ತೊಳೆದ್ರೂ ಕೂಡ ಸ್ವಚ್ಛ ಆಗೋದಿಲ್ಲ, ಏನು ಪ್ರಯೋಜನ ಇಲ್ಲ. ಅದನ್ನು ಸ್ಟೆರಲೈಸ್ ಮಾಡ್ತಾರೆ, ಬಾಯ್ಲಿಂಗ್ ವಾಟರ್ನೊಳಗೆ ಕನಿಷ್ಠ 20 ನಿಮಿಷಗಳ ಕಾಲ ಇಡ್ತಾರೆ. ಆಗ ಅದರ ವಿರುದ್ಧೆಲ್ಲ ನಾಶವಾಗುತ್ತೆ. ನೋಡಿ, ಬೆಂಕಿಗೆ ನಾಶವಾಯಿತು, ಈಗ ಅಂದರೆ ಶಸ್ತ್ರಕ್ಕೆ ನಾಶವಾಗದೇ ಇದ್ದಿದ್ದು ಬೆಂಕಿಗೆ ನಾಶ ಆಯಿತು. ಜೀವ ಶಸ್ತ್ರಕ್ಕೆ ನಾಶವಾಗೋದಿಲ್ಲ ಅಂತ ಅಷ್ಟೇ ಹೇಳಿಬಿಟ್ರೆ ಬೆಂಕಿಗೆ ನಾಶವಾಗುತ್ತೋ ಅಂತ ಪ್ರಶ್ನೆ ಬರೋದು. ಅದಕ್ಕೆ ಉತ್ತರ ಕೊಡ್ತಾನೆ, ನೈನಂ ದಹತಿ ಪಾವಕಃ, ಯಾವ ಬೆಂಕಿಯೂ ಜೀವನನ್ನು ಸುಡೋದಿಲ್ಲ. ಎಷ್ಟು ಹೊಂದಾಣಿಕೆ ಇದೆ ನೋಡಬೇಕಾದ್ರೆ. ಭಗವದ್ಗೀತೆಯ ಮಾತು ಮಾತಿನಲ್ಲೂ ಕೂಡ ಹಿಂದೂ ಮುಂದಕ್ಕೆ ನೇರವಾಗಿರ್ತಕ್ಕಂತಹ ಅಪೂರ್ವವಾದಂತಹ ಒಂದು ಸಂಗತಿ. ಆ ಸಂಗತಿ ಇದ್ದಿದ್ದಕ್ಕೇನೆ ಶಾಸ್ತ್ರ ಅಂತ ಕರೆಯೋದು. ಎಲ್ಲಿ ಅಸಂಗತಿ ಬರುತ್ತೋ ಅದು ಶಾಸ್ತ್ರ ಅಲ್ಲ, ಸಂಗತಿ ಇದ್ರೆ ಮಾತ್ರ ಶಾಸ್ತ್ರವಾಗೋದು. ಆಮೇಲೆ ನಚೈನಂ ಕ್ಲೇದಯಂತ್ಯಾಪಃ ನಾ ಶೋಷಯತಿ ಮಾರುತಃ. ಇವತ್ತು ಎಲ್ಲ ನಾವು ಕೇಳ್ತೇವೆ, ತುಂಬ ಗಟ್ಟಿಯಾದ ಪದಾರ್ಥ ಕಡ್ಡೆಬೇಡಿ ಹಾಗೆ ಇದು ಮಾಡಕ್ಕೆ ಹೋಗಿ, ಏ ತಿನ್ನಕ್ಕೆ ಆಗೋದಿಲ್ಲ, ನೆನೆಸಿಬಿಡಿ ಪಟ್ಲಾಸ್ ತಿಂದಾಕ್ಬಿಡ್ತಾನೆ. ಗಟ್ಟಿ ಇದ್ದಾಗ ಆಗಲಿಲ್ಲ, ನೆನೆಸಿದಾಗ ಆಯ್ತು. ಯಾವ್ದು ನೆನೆಸಿದ್ದೀಗ? ನೀರಿನಿಂದ ಸಾಧ್ಯವಾಯ್ತು. ಇನ್ನೂ ಯೋಚನೆ ಮಾಡಿ, ಚೆನ್ನಾಗಿ ಎಷ್ಟು ಬೇಕಾದ್ರೆ ಕುಟ್ಟಿ, ಗಟ್ಟಿ ತರ ಹಾಗೆ ಇರುತ್ತೆ, ನೆನೆಸಿಬಿಡಿ, ಆ ತಕ್ಷಣ ಇದಾಗ್ಬಿಡುತ್ತೆ. ಅದು ನೀರಿಗೆ ಆ ಶಕ್ತಿ ಜೀವನನ್ನು ಹಾಗೆ ಮಾಡುತ್ತೆ ಅಂತ ಕೇಳಿದರೆ, ಯಾವ ನೀರು ಜೀವನನ್ನು ಮೆತ್ತ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಸುಚಿತ್ರವಾದ ಚೇತನ ಶಕ್ತಿಯಾಗಿ ಜೀವ ಇದ್ದಾನೆ. ನಾ ಶೋಷಯತಿ ಮಾರುತಃ. ಇವತ್ತು ಗೋಮ ಹಚ್ಚಿಬಿಡ್ತಾರೆ, ಆ ಪದ್ಧತಿಯಲ್ಲಿದೆ, ಬಟ್ಟೆ ಒರೆಸ್ತಾರೆ ಅಥವಾ ಒರೆಸ್ತೆ ಮಾಡಿಬಿಡ್ತಾರೆ, ಅಷ್ಟೇ ಕಾಲ ಇದು. ಹಚ್ಚುತ್ತೆ, ಎಣ್ಣೆ ಪಂಕ್ತಿ ಊಟಕ್ಕೆ ಹಾಕಬೇಕಾಗಿರುತ್ತೆ, ಒಣಗಬೇಕಲ್ಲ, ತಕ್ಷಣ ಫ್ಯಾನಾಗಿ ಗಾಳಿ ಹಾಕಿಬಿಟ್ರೆ ಒಣಗೋಗ್ಬಿಡುತ್ತೆ. ಅದನ್ನು ಗಾಳಿಗೆ ಒಣಸೋ ಶಕ್ತಿ ಇದೆ, ಗಾಳಿಗೆ ಒಣಸ್ತಕ್ಕಂಥ ಶಕ್ತಿ ಇದೆ. ಇವತ್ತು ಎಷ್ಟೋ ಕೊಳಕು ನೀರು ಒಣಗಲಿಕ್ಕೆ ಕಾರಣ ಗಾಳಿಯಿಂದ ಆಗ್ತಾ ಇರೋದು. ನಾ ಗಾಳಿಯಿಂದ ಎಷ್ಟು ಉಪಯೋಗದ ಯೋಚನೆ ಮಾಡಬೇಕು. ಈ ಜ್ವರ ಮಳೆ ಬಂದುಬಿಡುತ್ತೆ, ಮನಸ್ಸು ಓಡಾಡೋದೇ ಕಷ್ಟ. ಸ್ವಲ್ಪ ಯಾರು ಬಂದು ಕ್ಲೀನ್ ಮಾಡಿರ್ತಾರೆ, ಎಲ್ಲ ನಿದ್ದೆ ಹೊಡಿತಿರ್ತಾರೆ, ಯಾರು ಕ್ಲೀನ್ ಮಾಡಿರ್ತಾರೆ ಅದನ್ನು? ಗಾಳಿ ಬೀಸಿ ಬೀಸಿ ಸ್ವಚ್ಛಾಗಿ ಬಿಟ್ಟಿರ್ತಾಗಲೇ ನೀರೆಲ್ಲ ಆವೇ ಹೋಗ್ಬಿಡುತ್ತೆ ಆ ಕಡೆ. ಏನು ಆಶ್ಚರ್ಯ ಇದು, ಗಾಳಿ ಮಾಡೋ ಕೆಲಸ. ಅಂದರೆ ನೀರನ್ನು ಅಪಾರವಾದ ಜಲರಾಶಿ ಗಾಳಿಗೆ ಆವೇ ಒಣಗಿಬಿಟ್ಟು ಹೋಗಿಬಿಡುತ್ತೆ. ಅಂದರೆ ಬೇರೆದರಿಂದ ಆಗದಿರುತ್ತೆ ಕೆಲಸ ಗಾಳಿಯಿಂದ ಆಯ್ತಲ್ಲ. ಆ ರೀತಿ ಏನಾದರೂ ಕೂಡ ಜೀವನನ್ನ ಗಾಳಿ ಒಡಿಸಿ ನಾಶ ಮಾಡಿಬಿಡುತ್ತೋ ಅಂತ ಕೇಳಿದರೆ, ನಾ ಶೋಷಯತಿ ಮಾರುತಃ, ಯಾವ ಗಾಳಿಯೂ ಜೀವನನ್ನ ಒಣಸ ಸಾಮರ್ಥ್ಯವನ್ನು ಹೊಂದಿಲ್ಲ. ನಾಲ್ಕನ್ನು ಹೇಳಿದ್ದು ಅಷ್ಟೇ ತಿಳ್ಕೊಂಬಿಬಿಡ ಅರ್ಜುನ. ಅಚ್ಛೇ ಜೋಯಂ ಅದಾಹ್ಯೋಯಂ ಅಕ್ಲೇದ್ಯ ಅಶೋಷ್ಯ ಏವಚ. ಜೀವನನ್ನ ಯಾವ ಶಸ್ತ್ರಗಳು ಕತ್ತರಿಸೋದಿಲ್ಲ ಅಲ್ಲ, ಕತ್ತರಿಸಲ್ಪಡಬೇಕೆ ಎಂಬುದು ಜೀವನದಲ್ಲಿ ಇಲ್ಲವೇ ಇಲ್ಲ, ಆದ್ರಿಂದ ಹೈಲಿ ಇಂಪಾಸಿಬಲ್ ಅಂತ. ಇದಕ್ಕಾಗಲೇ ಬೇರೆ ತಗೊಳಕ್ ಹೋಗಬೇಡಿ, ಜೀವ ನಾಶವಾಗೋದೇ ಇಲ್ಲ. ಆದ್ರಿಂದ ಯಾವ ಶಸ್ತ್ರವೂ ಕೂಡ ಅಲ್ಲ, ಯಾವ ಪದ್ಧತಿಯಿಂದ ಕೂಡ ಜೀವನ ನಾಶ ಮಾಡಕ್ಕೆ ಬರೋದಿಲ್ಲ. ಇದು ನಮಗೆ ಅರ್ಥವಾದರೆ ನಿಜವಾದ ಅರ್ಥದಲ್ಲಿ ಎಷ್ಟು ಶ್ರೇಷ್ಠವಾದಂಥ ಸಿದ್ಧಾಂತ. ಇದು ಯಾರದೋ ಬಗ್ಗೆ ಅಲ್ಲ, ನಮ್ಮ ಬಂಧು ಬಾಂಧವರ ಸಾವಿನ ಬಗ್ಗೆ ನಮ್ಮನ್ನು ಅಳದಂತೆ ಮಾಡುತ್ತೆ. ಇದು ಪಾರ್ಟಿ ಎ, ನಮ್ಮ ಸಾವಿನ ಬಗ್ಗೆ ಯೋಚನೆ ಮಾಡದಂತೆ ಮಾಡುತ್ತೆ. ಹೀಗೆ ಭಗವದ್ಗೀತೆ ನೀವು ಯಾವುದನ್ನು ಕಂಡು ತುಂಬ ಭಯಪಡ್ತೇವಲ್ಲ, ಅದರ ಬಗ್ಗೆ ಭಯ ಪಡದಂತೆ ಮಾಡತಕ್ಕಂತಹ ವಿಚಿತ್ರವಾದ ಹಿರಿಮೆಯನ್ನು ಭಗವದ್ಗೀತೆ ಕೊಡುತ್ತೆ. ಇದು ನಮ್ಮ ನಿತ್ಯ ಜೀವನಕ್ಕೆ ಬೇಕು, ಪ್ರತಿಯೊಬ್ಬರಿಗೆ ಬೇಕು, ಎಲ್ಲ ಕಾಲಕ್ಕೂ ಬೇಕು. ಇಂಥ ಗ್ರಂಥವಾಗಿದ್ದಕ್ಕೆ ಭಗವದ್ಗೀತೆ ಉಳ್ಕೊಂಡಿರೋದು ಇವತ್ತಿನ ದಿವಸ. ಬರೀ 700 ಶ್ಲೋಕಗಳ ಗ್ರಂಥ, ಸಣ್ಣಕ್ಷರದಲ್ಲಿ ಪ್ರಿಂಟ್ ಮಾಡಿಸಿದ್ರೆ ಅಲ್ಲ, ಹಿಂದೆ ಮಾಡಿಸಿದ್ರು, 5 ಪೈಸೆ ಭಗವದ್ಗೀತೆ ಕೊಡ್ತಿದ್ರು. ಪಾಪ ಗೀತಾ ಪ್ರಶ್ನರು 5 ಪೈಸೆಗೆ ಭಗವದ್ಗೀತೆ, ಇಷ್ಟೇ ಎಷ್ಟು ಗ್ರಂಥ ಹಿಡ್ಕೊಂಡ್ಬಿಟ್ಟು ಕೈಲಿ ಬಂದ್ಬಿಡೋದು ಇಷ್ಟೇ. ಇವತ್ತು ಎಷ್ಟು ಇಲ್ಲ ನೆಡ್ ದೊಡ್ಡದ ಬರೆದಿರ್ತಾರೆ, ಪಾಪ ಹಿಡ್ಕೊಳಕ್ಕಾಗೋದಿಲ್ಲ, ಜ್ವರ ಬರೆದಿರ್ತಾರೆ. ಈಗ ಹಿಡ್ಕೊಂಡ್ಬಿಟ್ರೆ ಬಂದ್ಬಿಡುತ್ತೆ. ಅಂದ್ರೆ ಯಾರ ಕೈಯಲ್ಲೇ ಬೇಕಾದರೂ ಭಗವದ್ಗೀತೆ ಹಿಡ್ಕೊಳ್ಬಹುದು, ಯಾರ ತಲೆಯಲ್ಲೂ ಹಿಡ್ಕೊಳಕ್ಕಾಗೋದಿಲ್ಲ. ಅದು ದೊಡ್ಡ ಗ್ರಂಥ, ಕೈ ಹಿಡಿಸುತ್ತೆ ತಲೆ ಹಿಡಿಸೋದಿಲ್ಲ ಅಂದರೆ ಅದರ ಮ್ಯಾಜಿಕ್ ಅದು. ಕೈ ಹಿಡಿಸುತ್ತೆ ತಲೆ ಹಿಡಿಸೋದಿಲ್ಲ. ಇವತ್ತು ತನ್ನಗಟ್ಟೆ ಕಬ್ಬಿಣ ಕೊಡ್ಕೋಬಹುದು, ಗ್ರಾಮಗಟ್ಟೆ ಚಿನ್ನ ತಗೊಳಕ್ಕಾಗೋದಿಲ್ಲ. ಯೋಚನೆ ಮಾಡಬೇಕು ನಾವು, ಗ್ರಾಮಗಟ್ಟೆ ಚಿನ್ನ ತಗೋಬೇಕು ಎಷ್ಟು ದುಡ್ಡು ಬೇಕಾಗುತ್ತೆ ಅದಕ್ಕೆ? ತನ್ನಗಟ್ಟಲೆ ಕಬ್ಬಿಣ, ಗ್ರಾಮಗಟ್ಟಲೆ ಚಿನ್ನ, ಅದು ಹೇಗೋ ಹಾಕಿ. ಆ ಲೋಹಕ್ಕೆ ಎಷ್ಟು ಮಹತ್ವ ಏನು ಅರ್ಥ ಮಾಡಿಕೊಂಡ್ರೆ ಭಗವದ್ಗೀತೆಯ ಮಹತ್ವ. ಎದುರು ಬಂಗಾರ ನೋಡ್ತೇವೆ, ನಮ್ಮ ದೊಡ್ಡ ಬ್ಯಾಗ್ ಇದೆ, ತಗೊಳ್ಳೋ ಶಕ್ತಿ ನಮಗಿಲ್ಲ. ಬ್ಯಾಗ್ ಇಲ್ಲ ಅಂತ ಬಿಡೋದಿಲ್ಲ, ತಗೊಳ್ಳೋ ದುಡ್ಡಿಲ್ಲ ಅಂತ ಬಿಡುತ್ತೇವೆ ನಾವು. ಬ್ಯಾಗ್ ಇದೆ, ದುಡ್ಡಿಲ್ಲ ಅದು ತಗೊಳ್ಳೋದಕ್ಕೆ. ಚಿನ್ನ ಇಷ್ಟೇ ಇಷ್ಟಿರೋದು, ತಗೊಳಕ್ಕಾಗೋದಿಲ್ಲ. ಭಗವದ್ಗೀತೆ ಇಷ್ಟಿಷ್ಟೇ ಶ್ಲೋಕಗಳು ನಮ್ಮ ಬುದ್ಧಿಗೆ ನಿಲುಕ್ತಕ್ಕಂಥ ಶ್ಲೋಕಗಳಲ್ಲ. ನಿಲುಕಿದಷ್ಟು ಮಾತ್ರ ಬಹಳ ಎತ್ತರದ ವಿಚಾರವನ್ನು ಕೊಡುತ್ತೆ, ನಮ್ಮನ್ನು ತುಂಬ ಮೇಲಕ್ಕೆತ್ತುತ್ತೆ ಎಂಬುದನ್ನು ದೃಢ ಮಾಡ್ಕೋಬೇಕು. ಅರ್ಜುನ, ಈ ರೀತಿ ಇರೋದ್ರಿಂದ ಜೀವನ ನಿತ್ಯತ್ವ ಹೀಗಿದೆ. ನಿತ್ಯ ಸರ್ವಗತ ಸ್ಥಾಣು ಅಚಲೋಯಂ ಸನಾತನ. ನಿತ್ಯ ಸರ್ವಗತ ಸ್ಥಾಣು ಅಚಲೋಯಂ ಸನಾತನ. ಜೀವ ನಿತ್ಯನಾಗಿದ್ದಾನೆ. ಸರ್ವಗತ ಸ್ಥಾಣು, ಯಾರು ಯೋಚನೆ ಮಾಡಲಿಲ್ಲ ಅದು ಕದನ. ಸರ್ವಗತ ಸ್ಥಾಣು, ಸರ್ವಗತ ಸ್ಥಾಣು ಅಂತಲೇ ಅರ್ಥ ಬರೆದವು. ಅರ್ಥ ಇದೆ ಇಲ್ಲ ಅಂತಲ್ಲ, ಇನ್ನೂ ಸುವಿಚಿತ್ರವಾದ ಅರ್ಥವನ್ನು ಆಚಾರ್ಯ ಹೇಳ್ತಾರೆ. ಆಚಾರ್ಯರ ಭಾಷ್ಯದೊಳಗೆ ತುಂಬ ಅಪೂರ್ವವಾದ ಅರ್ಥವನ್ನು ಹೇಳ್ತಾರೆ. ಸರ್ವಗತ ಸ್ಥಾಣು ಅದು ಬೇರೆ, ಇನ್ನೊಂದು ಅರ್ಥ ಸರ್ವಗತಸ್ಥ ಅಣು ಜೀವ ಅಣು ಅದು ಸರ್ವಗತನಾದ ಭಗವಂತನೊಳಗಿದ್ದಾನೆ, ಅದಕ್ಕೆ ಸುಖವಾಗಿದ್ದಾನೆ ಅಂತ ಹೇಳಿದ್ದಾರೆ. ಜೀವ ಅಣುವಾಗಿದ್ದರೂ ಕೂಡ ಜೀವ ಸರ್ವಗತನಲ್ಲ, ಜೀವ ಇಷ್ಟೇ ಇಷ್ಟಿರೋದು. ಓ ಮನುಷ್ಯ ಅಂತ ಬ್ರಹ್ಮಸೂತ್ರ, ಜೀವ ಅಣು ಮೈನ್ಯೂಟೆಸ್ಟ್ ಆಗಿರೋದು ಜೀವ. ಜೀವನಷ್ಟು ಯಾವ ಜಡದ ಕಣವೂ ಚಿಕ್ಕದಿಲ್ಲ ಅಂತ ಹೇಳಿಬಿಡ್ತಾರೆ. ಯಾವ ಜಡದ ಪಾರ್ಟಿಕಲ್ ಕೂಡ ಜೀವನಷ್ಟು ಚಿಕ್ಕದಾಗಿಲ್ಲ. ಇದು ವೇದಾಂತ ಹೇಳಿದ ಮಾತು. ಜಡದ ಪಾರ್ಟಿಕಲ್ ತುಂಬ ಸೂಕ್ಷ್ಮ ಅಂತ ತಿಳ್ಕೊಳ್ಳಿ, ಅದರ 1000th ಜೀವ ಇನ್ನೂ ಚಿಕ್ಕವನಂತ ಅದಕ್ಕೆ ಹೇಳಿದ್ದು. ತುಂಬ ಅದರೊಳಗೆ ಕ್ಲೋಸ್ಡ್ ಹೌಸ್, ಅಟ್ಲಾಸ್ ಲಾಕ್ ಮಾಡಿಬಿಟ್ಟಿದ್ದಾರೆ, ಎಲ್ಲೆಲ್ಲೂ ಜಾಗ ಇಲ್ಲ, ಎಲ್ಲ ಕಿಡಿಕಿರು ಮುಚ್ಚಿಬಿಟ್ಟಿದ್ದಾರೆ. ಇಷ್ಟಾದರೂ ಜೀವ ಸಾಯ್ತಾನೆ, ಜೀವ ಹೋಗಿಬಿಟ್ಟರೆ ಇರೋದೇ ಇಲ್ಲ ಅದರೊಳಗೆ. ಅಂದ್ರೆ ನಾವು ಕಾಣತಕ್ಕಂಥ ಕ್ಲೋಸ್ ಅದ್ರ ಮಧ್ಯೆ ಜೀವ ತೂರ್ತಾನಂತೆ. ಎಷ್ಟು ಸೂಕ್ಷ್ಮ ಇರೋ ಜೀವ ಯೋಚನೆ ಮಾಡಬೇಕು. ಜೀವ ಅದ್ರ ಮಧ್ಯೆ ತೂರ್ಕೊಂಡು ಹೋಗ್ತಾನಂತೆ. ಎಷ್ಟು ಚಿಕ್ಕನಿರಬೇಕು ಜೀವ. ಜೀವ ಅತ್ಯಂತ ಅಣುವಾದವನು, ಆದರೆ ಎಲ್ಲಿದ್ದಾನೆ? ಸರ್ವಗತನಾದ ಭಗವಂತನೊಳಗೆ ಸದಾಕಾಲ ರಕ್ಷಿಸಲ್ಪಡುವವನಾಗಿ ಇದ್ದಾನೆ. ಆದ್ದರಿಂದ ಜೀವನಿಗೆ ಎಂದೂ ಸಾವರ ಪ್ರಸಂಗ ಬರೋದಿಲ್ಲ, ಭಗವಂತ ಕಾಪಾಡ್ತಾನಾದ್ದರಿಂದ. ವಿಶ್ವಾಸ ಇತ್ತಲ್ಲ ಪ್ರಹ್ಲಾದರಿಗೆ, ಹಿರಣ್ಯಕಶಿಪು ಕೊಲ್ಲಕ್ಕಾಗಲಿಲ್ಲ ಅವನನ್ನು. ನೋಡಿ, ಪ್ರಾಕ್ಟಿಕಲ್ಲೇ ಪ್ರಹ್ಲಾದನ ಕತೆ ಹೇಳೋದು ಅದನ್ನ. ಈಗ ಯಾರ ರೀತಿ ತಿಳ್ಕೊಂಡು ಬಿಡ್ತಾರಲ್ಲ ಅವರಿಗೆ ಸಾವಿಲ್ಲ ಅಂತ ಹೇಳಿದ್ರಲ್ಲ, ಅದು ಪ್ರಹ್ಲಾದ ದೃಷ್ಟಾಂತ. ಹಿರಣ್ಯಕಶಿಪು ಕೊಲ್ಸಕ್ಕೆ ಎಷ್ಟು ಪ್ರಯತ್ನ ಪಡ್ತಾನೆ ಗೊತ್ತಾ? ಒಂದು ದೃಷ್ಟಿಯಲ್ಲಿ ಹಿರಣ್ಯಕಶಿಪಿನ ಕಥೆ ಇದೆಯಲ್ಲ, ಅದು ಜೀವನಿತ್ಯತ್ವವನ್ನ ಒಪ್ಪೋದಿಲ್ಲ ಅನ್ನೋವನ ಪ್ರಯತ್ನ ಇದ್ದಾಗಿದೆ. ನಿನ್ನ ಕೊಂದು ಬಿಡ್ತೇನೆ ಅಂತೇಳಿ ಎಷ್ಟು ಪ್ರಯತ್ನ ಮಾಡಿರೋ ಪ್ರಹ್ಲಾದ ನಗನಗುತ್ತಾ ಮೇಲೆ ಬರ್ತಾ ಇರ್ತಾನೆ. ಅಂದ್ರೆ ಜೀವನನ್ನು ಕೊಲ್ಲೋದಕ್ಕಾಗೋದಿಲ್ಲ ಅಂತ ಹೇಳೋದಕ್ಕೆ ಭಗವದ್ಗೀತೆಗೆ ಪ್ರಾಕ್ಟಿಕಲ್ ಆಗಿರೋ ದೃಷ್ಟಾಂತ ಅದು. ಒಂದು ಇದನ್ನು ಗಮನಿಸಬೇಕು. ಹಿರಣ್ಯಕಶಿಪುವಿನ ಪ್ರಯತ್ನ ಕೊಲ್ಲೋದು, ಪ್ರಹ್ಲಾದನ ಕಥೆ ಕೊಲ್ಲಬಾರದೆ ಉಳ್ಕೊಳ್ಳೋದು. ಭಗವದ್ಗೀತೆಯ ಶ್ಲೋಕ ನಮಗೆ ಗಟ್ಟಿಮುಟ್ಟಾಗತಕ್ಕಂಥ ಶ್ಲೋಕ. ನೈನಂ ಚಿಂದಂತಿ ಶಸ್ತ್ರಾಣಿ, ಜೀವನನ ಯಾವ ಶಸ್ತ್ರಗಳು ಕತ್ತರಿಸಲಿಕ್ಕಾಗೋದಿಲ್ಲ. ಪ್ರಹ್ಲಾದರ ಮೇಲೆ ಎಂತೆಂಥ ಶಸ್ತ್ರ ಪ್ರಯೋಗ ಮಾಡಿದ, ಏನೂ ಆಗಲಿಲ್ಲ. ನೈನಂ ಚಿಂದಂತಿ ಶಸ್ತ್ರಾಣಿ, ನೈನಂ ದಹತಿ ಪಾವಕ, ಬೆಂಕಿಯಲ್ಲಿ ಹಾಕಿಬಿಟ್ಟ ಪ್ರಹ್ಲಾದನ ಒಯ್ದುಬಿಟ್ಟು ಬೆಂಕಿಯಲ್ಲಿ ಹಾಕಿದ, ಸುಡಲೇ ಇಲ್ಲ. ನೈನಂ ಚಿಂದಂತಿ ಶಸ್ತ್ರಾಣಿ, ನೈನಂ ಚಿಂದಂತಿ ಶಸ್ತ್ರಾಣಿ ಅಂತ ಹೇಳಿದ ಮೇಲೆ, ನಾ ಶೋಷಯತಿ ಮಾರುತಃ, ಗಾಳಿಯಲ್ಲಿ ಹಾಕಿದ ಏನೂ ಆಗಲಿಲ್ಲ. ನಚೈನಂ ಕ್ಲೇದಯಂತ್ಯಾಪ, ಸಮುದ್ರದ ಕೈಕಾಲು ಕಟ್ಟಿ ಒಗೆದು ಬಿಟ್ಟ, ಏನೇನೂ ಆಗಲಿಲ್ಲ. ಅಂದರೆ ಭಗವದ್ಗೀತೆಯ ಶ್ಲೋಕ ಓದಿದವರಿಗೆ ಇದರ್ಥ ಆಗುತ್ತೆ. ನಮಗೆ ಅಷ್ಟೇ, ನಮಗಾಗಲಿ ಏನಾಗುತ್ತೆ, ಏನೇ ಬೇಕಾ ಎಲ್ಲ ಆಗೋಗ್ಬಿಡುತ್ತೆ. ಪ್ರಹ್ಲಾದನಿಗಾಗಲಿ ನಮಗಾಯ್ತು, ನಮಗಾಗತ್ತೆ ಪ್ರಹ್ಲಾದನಿಗಾಗಲಿಲ್ಲ. ಯಾತಕ್ಕೆ? ಇದೇ ವಿಶೇಷ. ಅದಕ್ಕೆ ಭಗವಂತ ಹೇಳುತ್ತಾನೆ, ಪ್ರಹ್ಲಾದ ತಿಳ್ಕೊಂಡಿದ್ದ, ಅದಕ್ಕೆ ಅವನಿಗೇನು ಆಗಲಿಲ್ಲ. ತಿಳ್ಕೊಂಡಿಲ್ಲ ಆದ್ರಿಂದ ನಮಗೆ ದುಃಖ ಆಗ್ತಾ ಇದೆ. ಅಂದ್ರೆ ಪ್ರಹ್ಲಾದ ತಿಳಿದವನು, ಆದ್ರೆ ಬೆನಿಫಿಟ್ ತಗೊಂಡ. ನಮಗೆ ತಿಳುವಳಿಕೆ ಇಲ್ಲ, ಬೆನಿಫಿಟ್ ತಗೊಳ್ಳಿ. ಫ್ಯಾನ್ ಇದೆ, ಸ್ವಿಚ್ ಇದೆ, ಎಲ್ಲ ಇದೆ. ಸ್ವಿಚ್ ನಮಗೆ ಗೊತ್ತಿಲ್ಲ, ಆ ಸೆಕೆ ಹಾಗೆ ಗೊತ್ತಿಲ್ಲ, ಅಯ್ಯೋ ಏನು ಸೆಕೆ ಏನು ಸೆಕೆ ಅಂತಾನೆ ಇರ್ತಾನೆ. ಇರೋದು ಸ್ವಿಚ್ ಹಾಕಿಬಿಟ್ಟ, ಕಷ್ಟ ಬಂದ್ಬಿಡ್ತಾವೆ. ಸ್ವಿಚ್ ಅಲ್ಲೇ ಇದೆ, ಉಪಯೋಗ ಮಾಡೋದು ನಮಗೆ ಗೊತ್ತಿಲ್ಲ. ಪ್ರಹ್ಲಾದನೇ ಗೊತ್ತಿತ್ತು, ಹಿರಣ್ಯಕಶ್ಮೀರ ಅಂತ ಒಂದು ಅಡ್ಡಿ ಮಾಡಿದ್ರು ಕೂಡ ಸುಖವಾಗಿದ್ದು ಬಿಟ್ಟ. ಈಗ ನಮಗೆ ಅರ್ಥ, ಗೀತೆ ಓದಿದ ಮೇಲೆ ಮನುಷ್ಯ ಎಷ್ಟು ಬದಲಾಗಬೇಕು ಅಂದ್ರೆ, ಪ್ರಹ್ಲಾದನ ಕಥೆ ಒಳ್ಳೆ ದೃಷ್ಟಾಂತ. ಅವರಿವರು ಕೊಲ್ತಾರೆ ಅಲ್ಲ, ಹಿರಣ್ಯಕಶಿಪು ಕೊಲ್ತಾನೆ. ಅವನಿಗೇನೋ ಇಲ್ಲ, ಬ್ರಹ್ಮದೇವರ ವರ ಇದೆ, ಎಂಥದ್ದೋ ವರ ಇಲ್ಲ. ಅಲ್ಲಿ ಸಾವು ಬೇಡ, ಇಲ್ಲಿ ಸಾವು ಬೇಡ, ಹಾಗಬೇಡ, ಹೀಗೆ ಬೇಡ, ಎಷ್ಟೆಷ್ಟೋ ವರ ಇದೆ. ಅಂಥವನು ಕೊಲ್ಲಕ್ಕೆ ಹೋದ್ರೂ ಪ್ರಹ್ಲಾದನ ಏನು ಮಾಡಲಿಕ್ಕಾಗಲಿಲ್ಲ ಅಂದ್ರೆ, ಭಗವದ್ಗೀತೆಯನ್ನು ತಿಳಿದವನ ಮಹತ್ವ ಏನು ಅಂತ ಹೇಳೋದಕ್ಕೆ ಒಳ್ಳೆಯ ಸಾಕ್ಷಿ. ಸರ್ವಗತಸ್ಥ ಅಣುಹು, ಭಗವಂತ ಸರ್ವಗತ. ಪ್ರಹ್ಲಾದ ಹೇಳ್ತಾನೆ, ಎಲ್ಲ ಕಡೆ ಇದ್ದಾನೆ ಭಗವಂತ ಅಂತ ಹೇಳೋದಿಲ್ಲ, ಎಲ್ಲ ಕಡೆ ಇದ್ದಾನೆ ತಿಳ್ಕೊಂಡಿದ್ದನಲ್ಲ. ಅದು ಕಣುವಾಗಿದ್ರು ಕೂಡ ಸುಖವಾಗಿ ಬದುಕಿಬಿಟ್ಟು. ಈ ಮಾತು ಅರ್ಥವಾದಾಗ ನಮಗೆ ಸುರಕ್ಷಿತವಾದ ಜೀವನಕ್ಕೆ ಭಗವಂತ ನನ್ನ ಹರಿರೇವ ಪರಹ, ಹರಿರೇವ ಗುರುಹು, ಹರಿರೇವ ಜಗತ್ ಪಿತೃ ಮಾತೃಗತಿ ಅಂತ ಆರಾಧನೆ ಮಾಡ್ತೇವಲ್ಲ, ಅದೇ ರಾಜಮಾರ್ಗ ಅಂತ ಹೇಳೋದು ಗುರುತಿದ್ವು. ಇದು ನಮಗೆ ನೆಟ್ಟದ ಹೇಳಿದ್ದೇನೆ. ನಾವು ಬದುಕಬೇಕು ನಮ್ಮ ಅಪೇಕ್ಷೆ ಎಷ್ಟಿರುತ್ತಲ್ಲ, ನಮಗೆ ಅದಕ್ಕಿಂತ ಜಾಸ್ತಿ ನಮ್ಮ ಮಕ್ಕಳು ಬದುಕಬೇಕು ಅಂತಿರುತ್ತೆ. ಎಷ್ಟೋ ಜನ ತಂದೆ ತಾಯಿಗಳು ಮಗುವಿಗೆ ತುಂಬಾ ದುಃಖವಾದ ಕಾಲಕ್ಕೆ, ದೇವರೇ ನನ್ನ ಬೇಕಾದ್ರೆ ಕರ್ಕೊಂಡು ಬಿಡು, ಮಗು ಉಳಿಲಿ ಅಂತ ಹೇಳ್ತಾರೆ. ಇದು ಪದ್ಧತಿ. ಅದೇ ನಾವು ಬದುಕಬೇಕು, ನಮಗೆ ಆಸೆ ಇದೆ, ನಮ್ಮ ಮಕ್ಕಳು ಬದುಕಬೇಕು ಅಂತ ಇನ್ನೂ ಜಾಸ್ತಿ ಇದೆ ನಮಗೆ ಆಸೆ ಇದೆ. ಆದರೆ ಈ ಆಸೆ ಪೂರೈಕೆ ಮಾರ್ಗ ಭಗವದ್ಗೀತೆ ಹೇಳುತ್ತೆ, ನಮಗೆ ಗೊತ್ತಿಲ್ಲ, ಒದ್ದಾಡ್ತಿದ್ದೇವೆ ಅಷ್ಟೇ. ಆ ಉಳಿಲಕ್ಕೆ ಏನು ಮಾಡಬೇಕು? ಪ್ರಹ್ಲಾದನ ಕಥೆ ಕೇಳಿದ ಮೇಲೂ ಕೂಡ ಯೋಚನೆ ಮಾಡಬೇಕಾ? ಏನು ಯೋಚನೆ ಮಾಡ ಹಾಗಿಲ್ಲ. ಭಗವಂತನ ಹಿರಿಮೆಯನ್ನ ಮಕ್ಕಳಿಗೆ ಹೇಳುತ್ತಾ ಅವನಲ್ಲಿ ಭಕ್ತಿ ಮಾಡಿಕೊಂಡಿರುವಂತಹ ಸಂದೇಶವನ್ನು ಕೊಟ್ಟರೆ ಅವನು ಎಲ್ಲಿ ಹೋದರೂ ಕೂಡ ಸುರಕ್ಷಿತವಾಗಿರ್ತಾನೆ. ಆ ಬಗ್ಗೆ ಯೋಚನೆ ಮಾಡೋ ಕಾರಣನೇ ಇಲ್ಲ. ಅಂದರೆ ನಮಗೆ ಸಮಸ್ಯೆ ಇದೆ, ಪರಿಹಾರ ಇದೆ, ನಮಗೆ ಗೊತ್ತಿಲ್ಲ, ಉಪಯೋಗ ಮಾಡಿಕೊಡ್ತಾ ಇಲ್ಲ ಅಷ್ಟೇ. ಉಪಯೋಗ ಮಾಡಿಕೊಂಡ ಪ್ರಹ್ಲಾದ ಲೋಕಮಾನ್ಯನಾಗಿ ನಮಗೆ ಕಾಣ್ತಾನೆ. ಅಂತ ಲೋಕಮಾನ್ಯತೆ ನಮಗೆ ಸಾಧ್ಯವಾದಷ್ಟಾದರೂ ಸಂಪಾದನೆ ಮಾಡಬೇಕು ಅಂತಿದ್ರೆ ಈ ಜೀವನಿತ್ಯತ್ವವಾದವನ್ನು ಅರ್ಥ ಮಾಡ್ಕೋಬೇಕು. ಇನ್ನು ಆಚಾರ್ಯರು ಹೇಳ್ತಾರೆ, ಇಲ್ಲಿಯ ಶ್ಲೋಕಗಳು ಜೀವನಿಗೂ ಅಪ್ಲಿಕಬಲ್, ಭಗವಂತನಿಗೂ ಅಪ್ಲಿಕಬಲ್. ಜೀವನಿಗೆ ಹೇಳಿದ್ರಲ್ಲ ನೈನಂ ಚಿಂದಂತಿ ಶಸ್ತ್ರಾಣಿ ಅಂತೇಳಿ, ಇದೆಲ್ಲ ಜೀವನಿಗೆ ಅಪ್ಲಿಕಬಲ್, ಭಗವಂತನಿಗೂ ಅಪ್ಲಿಕಬಲ್ ಅಂತ ಹೇಳಿಬಿಡ್ತಾರೆ. ನಮಗೆ ಸಮಸ್ಯೆ ಶುರು, ಇಬ್ಬರಿಗೂ ಹೇಗೆ ಅಪ್ಲಿಕಬಲ್ ಆಗುತ್ತೆ? ಅಪ್ಲಿಕಬಲ್ ಆದರೆ ಇಬ್ಬರು ಒಂದೇ ಆಗಿಬಿಡ್ತಾರ? ಅದು ಸಮಸ್ಯೆ ಬಂದು. ಆಚಾರ್ಯ ಹೇಳ್ತಾರೆ, ಸೂಕ್ಷ್ಮ ವಿಚಾರವನ್ನು ಹೇಳ್ತಾರೆ. ಮೊದಲೇ ಹೇಳಿದ್ದೇನೆ, ಹುಷಾರಿ ಸಿಗ್ತಕ್ಕಂಥ ಯಾವ ಪುಸ್ತಕದಲ್ಲೂ ಸಿಗೋದಿಲ್ಲ, ಅದು ಅಂಗಡಿಗಳಲ್ಲಿ ಸಿಗುತ್ತದೆ, ಯಾವ ಪುಸ್ತಕದಲ್ಲೂ ಅರ್ಥ ಸಿಗೋದೇ ಇಲ್ಲ. ಆಚಾರ್ಯರು ಬರೆದ ಅರ್ಥ ಅದನ್ನು ನೋಡಿ ಬರೆದಿದ್ರೆ ಮಾತ್ರ ಸಿಗುತ್ತಷ್ಟೇ. ಆಚಾರ್ಯ ಬರೀತಾರೆ, ಜೀವನ ಸ್ವರೂಪ ಇದೆಯಲ್ಲ, ನಾಶ ಮಾಡೋಕ್ಕೆ ಯಾರಿಗೂ ಆಗೋದಿಲ್ಲ. ಆದರೆ ಇದು ಭಗವಂತನಿಗೆ ಅಪ್ಲಿಕಬಲ್ ಹೇಗೆ ಅಂದರೆ, ಜೀವನ ಸ್ವರೂಪವನ್ನು ನಾಶ ಮಾಡೋಕ್ಕೆ ಯಾವ ಶಾಸ್ತ್ರಕ್ಕೂ ಸಾಧ್ಯತೆ ಇಲ್ಲ. ಆದರೆ ದೇಹ ನಾಶ ಮಾಡಲಿಕ್ಕೆ ಬರುತ್ತೆ, ಗಮನಿಸ್ಬೇಕು. ನಾವೀಗ ಕರ್ಣನ ಅರ್ಜುನ ಕೊಂದು ಬಿಟ್ಟನಲ್ಲ, ದೇಹ ನಾಶ ಆಯ್ತೀಗ. ವಾಲಿಯನ್ನು ರಾಮದೇವರು ಕೊಂದ್ರಲ್ಲ, ದೇಹ ನಾಶ ಆಯಿತು. ದುರ್ಯೋಧನನ್ನು ಭೀಮಸೇನ ಕೊಂದನಲ್ಲ, ಆ ದೇಹ ನಾಶ ಆಯ್ತು ಅವನಿಗೀಗ. ಅಂದರೆ ಜೀವ ನಾಶ ಇಲ್ಲ, ದೇಹ ನಾಶ ಇದೆ. ಇದನ್ನು ಅರ್ಥ ಮಾಡಿಕೊಂಡ್ವಿ. ಆದರೆ ದೇವ್ರ ಬಗ್ಗೆ ಅರ್ಥ ಮಾಡ್ಬೇಕಾದ್ರೆ ಏನು ಗೊತ್ತಾ, ದೇವರಿಗೆ ಅವನ ಸ್ವರೂಪಕ್ಕೆ ನಾಶ ಇಲ್ಲ ಅಷ್ಟೇ ಅಲ್ಲ, ಅವನ ದೇಹಕ್ಕೂ ನಾಶ ಇಲ್ಲ ಅಂತ ಸ್ಪೆಷಲ್ ಮೀನಿಂಗ್. ನೈನಂ ಚಿಂದಂತಿ ಶಸ್ತ್ರಾಡಿ, ಭಗವಂತನ ಯಾವ ದೇಹವನ್ನು ನಾಶ ಮಾಡಲಿಕ್ಕೆ ಯಾವ ಶತ್ರಕ್ಕೂ ಸಾಧ್ಯ ಇಲ್ಲ. ಅದಕ್ಕೇನೆ ಕೃಷ್ಣನ ಮೇಲೆ ಎಂತೆಂಥ ಶತ್ರ ಪ್ರಯೋಗ ಮಾಡಿದ್ರು ಏನೂ ಆಗೋದಿಲ್ಲ. ರಾಮನ ಮೇಲೆ ಎಂಥ ಅಸ್ತ್ರ ಬಿಟ್ಟರು ಏನೂ ಆಗೋದೇ ಇಲ್ಲ, ಆರಾಮಾಗಿರ್ತಾನೆ ಭಗವಂತ. ನಮಗೆ ದೇಹ ರಕ್ಷಣೆ ಮಾಡಿಕೊಳ್ಬೇಕು ನಾವು, ಆದರೆ ಜೀವ ರಕ್ಷಣೆ ಶಾಶ್ವತ. ದೇಹಕ್ಕೆ ಮಾತ್ರ ಅಪಾಯ ಇದೆ, ಭಗವಂತನ ದೇಹಕ್ಕೂ ಅಪಾಯ ಇಲ್ಲ, ಆತನ ಜೀವಕ್ಕೂ ಅಪಾಯ ಇಲ್ಲ. ಈಗ ದೇವರು ಎಷ್ಟು ದೊಡ್ಡವರು ಅಂತ ನಮಗೀಗ ಅರ್ಥ ಆಗ, ದೇವರು ಎಷ್ಟು ದೊಡ್ಡವನಾಗಿದ್ದಾನೆ ಭಗವಂತ. ಆದ್ರಿಂದನೇ ನಮಸ್ತೆ ಅಂತ ಭಗವಂತನ ಹೇಳುತ್ತೆ. ನಾವು ನಮಗೆ ಏನಿಲ್ಲ, ಭಗವಂತನಿಗೆ ಅದಿದೆ. ಅನ್ಯಥಾ ಶರಣಂ ನಾಸ್ತಿ, ತ್ವಮೇವ ಶರಣಂ ಮಮ, ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷ ಜನಾರ್ದನ. ನಮ್ಮಲ್ಲೂ ಕೆಲವು ಕಾಣ್ತೇವೆ. ಈಗ ನಮ್ಮಲ್ಲೇ ಯೋಚನೆ ಮಾಡಿಬೇಕಾದ್ರೆ, ಯಾರೋ ಮನೆ ಬೆಂಕಿ ಬಿದ್ದಿರುತ್ತೆ, ಆರ್ಸಕ್ಕೆ ಅಂತ ಯಾರೋ ಹೋಗ್ತಾರೆ, ಇವ್ರಿಗೂ ಬೆಂಕಿ ಹತ್ಕೊಂಡ್ಬಿಡುತ್ತೆ. ಎಷ್ಟೋ ಸಲ ಬೆಂಕಿ ಬಿದ್ದಿದೆ, ಆರ್ಸಕ್ಕೆ ಹೋದ ಇವ್ರಿಗೂ ಬೆಂಕಿ ಹತ್ಕೊಂಡ್ಬಿಡುತ್ತೆ. ಪಾಪ ದುಃಖ ಪಡ್ತಾ ಎಷ್ಟು ಸತ್ತೆ ಅವನು ಬದುಕಿ ಇವನು ಸಾಯೋ ಪ್ರಸಂಗ ಬರುತ್ತೆ. ಎಷ್ಟೋ ಸಲ ಅವ್ನು ಯಾರೋ ಎತ್ಕೊಂಡು ಹೋಗ್ತಾರೆ, ಇವ್ರು ಸತ್ತೋಗ್ಬಿಡ್ತಾರೆ ಬೆಂಕಿ ತಗಲಿಬಿಟ್ಟು. ಆದರೆ ಅದರಲ್ಲಿ ಟ್ರೈನ್ ಅಪ್ ಆದವರು ಇರ್ತಾರೆ, ಅವ್ರು ಹೋಗ್ತಾರೆ ಒಳಗಡೆಗೆ, ಅವ್ರು ಸುಡೋದಿಲ್ಲ. ಯಾಕೆ? ಅವ್ರ ಡ್ರೆಸ್ ಹಾಕೊಂಡಿರ್ತಾರಲ್ಲ, ಅದು ಫೈರ್ ಪ್ರೂಫ್ ಡ್ರೆಸ್ ಹಾಕೊಂಡಿರ್ತಾರೆ, ಬೆಂಕಿಯಲ್ಲಿ ಸುಡೋದಿಲ್ಲ ಅದು. ಅವರು ಅಂದರೆ ದೇಹನೂ ಸುಡೋದಿಲ್ಲ, ಅವರ ಜೀವನೂ ಸುಡೋದಿಲ್ಲ. ಯಾತಕ್ಕೆ? ಅವರ ಡ್ರೆಸ್ ಅಂಥದ್ದು, ಅವರ ಡ್ರೆಸ್ ಫೈರ್ ಪ್ರೂಫ್ ಆಗಿದೆಯಲ್ಲ, ಭಗವಂತನ ದೇಹ ಆ ರೀತಿ ಇದೆ ಎಂದು ಅದಕ್ಕೇನು ಮಾಡಲಿಕ್ಕಾಗಿ ಡ್ರೆಸ್ ಹಾಕೋಬೇಕಷ್ಟೇ. ಭಗವಂತ ಇರೋದು ಯಾವಾಗಲೂ ಹಾಗೆ ಇದೆ, ಭಗವಂತನ ದೇಹ ಬರೀ ಆ ಬೆಂಕಿ ಈ ಬೆಂಕಿ ಅಲ್ಲ. ಅವರೇನೋ ಪಾಪ ಬೆಂಕಿ ಸುಡೋದಿಲ್ಲ, ಬಾಂಬ್ ಹಾಕಿದ್ರೆ ಅವ್ರು ಬ್ಲಾಸ್ಟ್ ಆಗೋಗ್ಬಿಡ್ತಾರೆ, ಬಾಂಬಲ್ಲಿ ಬ್ಲಾಸ್ಟ್ ಆಗ್ತದೆ. ಭಗವಂತನ ಏನು ಮಾಡಲಿಕ್ಕಾಗೋದಿಲ್ಲ. ಆದ್ದರಿಂದ ಆಲ್ ಪ್ರೂಫ್ ಪರಮಾತ್ಮ. ನನ್ನ ಜೀವನಿಗೆ ಎಸೆನ್ಸ್ ಮಾತ್ರ ಆಗಿದೆ, ಭಗವಂತನಿಗೆ ಅವನ ಬಾಡಿ ಕೂಡ ಆಗಿದೆ. ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ. ದುರ್ಯೋಧನೆ ಗೊತ್ತಿರಲಿಲ್ಲ, ಏನು ಮಾಡಿಬಿಟ್ರ ಕೃಷ್ಣ ಕಟ್ಟೆ ಹಾಕ್ತಾರೆ ಅಂತ ಹೋದ, ಕಟ್ಟಲಕ್ಕಾಗಲೇ ಇಲ್ಲ ಅವನ ಕೈ. ಅಂದರೆ ಇವತ್ತು ಜೀವನ ಕಟ್ಟಲಿಕ್ಕೆ ಬರೋದಿಲ್ಲ, ಅವ್ರ ದೇಹ ಕಟ್ಟಲಿಕ್ಕೆ ಬರುತ್ತೆ. ಜೀವನ ಕಟ್ಟಲಿಕ್ಕೆ ಬರೋದಿಲ್ಲ, ದೇಹನ ಕಟ್ಟಲಿಕ್ಕೆ ಬರುತ್ತೆ. ಆದರೆ ಕೃಷ್ಣನ ದೇಹನೂ ಕಟ್ಟಲಿಕ್ಕೆ ಬರಲಿಲ್ಲ ದುರ್ಯೋಧನೆಗೆ. ಆ ಮಾತು ಅರ್ಥ ಮಾಡಿಕೊಂಡ್ರೆ ಭಗವಂತನ ದೇಹ ಅವರ ಚೈತನ್ಯ ಎರಡು ನಮಗಿಂತ ತುಂಬಾ ಭಿನ್ನ ಅಂತ ಅರ್ಥ. ಅದಕ್ಕೆ ದೇವರಲ್ಲಿ ನಾವು ಶರಣ ಹೋಗೋದು ಕಾರಣ ಅದೇನೆ, ನಮಗೇನಿಲ್ಲ ಅದು ನಿನಗಿದೆ ಭಗವಂತ, ನಮ್ಮ ರಕ್ಷಣೆ ನೀನು ಕೊಡುವಂತ ಭಗವಂತನನ್ನು ನಾವು ನಂಬಿ ಪ್ರಾರ್ಥನೆ ಮಾಡಲಿಕ್ಕೆ ಮೂಲ ಕಾರಣ ಅದೇನೆ. ಆ ಅರ್ಥವನ್ನು ಕೊಡ್ತಾ ಇದ್ದಾರೆ ಮಧ್ವಾಚಾರ್ಯರ ಭಾಷ್ಯದೊಳಗೆ, ಅವರ ತಾತ್ಪರ್ಯದೊಳಗೆ ಈ ರೀತಿ ದೇವರ ಹಿರಿಮೆಯನ್ನ ಸ್ಪಷ್ಟ ಮಾಡಿಕೊಡ್ತಕ್ಕಂಥ ಅರ್ಥವನ್ನು ನಿರೂಪಣೆ ಮಾಡ್ತಾ ಇದ್ದಾರೆ. ನೈನಂ ದಹತಿ ಪಾವಕಃ ನ ಚೈನಂ ಕ್ಲೇದಯಂತ್ಯಾಪಃ ನ ಶೋಷಯತಿ ಮಾರುತಃ. ಹಿರಣ್ಯಕಶಿಪು ಹೊಡೆದ, ಏನೇನೋ ತಗೊಂಡು ಹೊಡೆದ, ನರಸಿಂಹನಿಗೇನೂ ಆಗಲಿಲ್ಲ. ಹಿರಣ್ಯಕಶಿಪುಗೆ ಆಯಿತು, ನರಸಿಂಹನಿಗೇನೂ ಆಗಲೇ ಇಲ್ಲ. ಇದೇ ಇಬ್ಬರ ದೇಹದಲ್ಲಿರತಕ್ಕಂಥ ವ್ಯತ್ಯಾಸ. ಇದೆ ಕೊನೆಗೆ ಬ್ರಹ್ಮದೇವರ ವರ ಇದ್ದಂತಹ ಹಿರಣ್ಯಕಶಿಪುವನ್ನು ನರಸಿಂಹದ ಸೀಳೆ ಹಾಕಿಬಿಡ್ತಾರೆ. ಕೊನೆಗೆ ಬ್ರಹ್ಮದೇವರ ವರ ಇದ್ದ ಹಿರಣ್ಯಕಶಿಪುವನ್ನು ನರಸಿಂಹದೇವರು ಸೀಳುತ್ತಾರೆ. ಆದರೆ ನರಸಿಂಹದೇವರು ಯಾರ ವಾಹನ ವರನೂ ಇಲ್ಲ, ಅವ್ರೇನು ಮಾಡೋಕ್ಕೆ ತನಗಾಗಲೇ ಇಲ್ಲ. ನರಸಿಂಹದೇವರಿಗೆ ಯಾರ ವರನೂ ಇಲ್ಲ, ಬ್ರಹ್ಮದೇವರ ವರ ಅಂತ ಯಾರೇ ಕೇಳಕ್ ಹೋಗ್ಬಾರ್ದು. ಮತ್ತೆ ಬ್ರಹ್ಮದೇವರವ್ರ ಮಗ, ನರಸಿಂಹದೇವರ ಮಗ ಆದ್ದರಿಂದ ಆ ಪ್ರಶ್ನೆ ಬರ